வந்தே விஷ்ணும் சதாஹம் நிகிலகுணசமூகாத் பரம் முக்தகம்யம் நிகிலாத்வைத சித்தாந்த பிராப்தா ஜான விநாசக ஸ்ரீபதாச்சாரிய சூரியோயம் தத்யாத் தத்துவ பிரகாசனம். அதில் தேவர் ஸ்தோத்திர அவர் ஆச்சாரிய ஸ்தோத்திர ஸ்ரீமத் ஆச்சாரிய சாநித்திய பலாத் யஸ்தஸ்ய பாபவித் பிரகடீகிருத்திய தம் சம்யக் ஜெயதீர்த்தோ அபிபாசதே. ஜெயதீர்த்தர் ஏன வேதாந்த பாஷ்யாணி விவருதானி மகாத்மனா தம் வந்தே வியாசதீர்த்தாக்கியம் வேதாந்த அர்த்த பிரசித்தையே. ಈ ವ್ಯಾಸತೀರ್ಥನ ಸ್ತೋತ್ರ ಮಾಡ್ತಾರೆ. ಇದು ವ್ಯಾಸರಾಜರಲ್ಲ ಇವರು, ಈ ವ್ಯಾಸತೀರ್ಥರು. ಯಾತಕ್ಕೆ ಅಂದರೆ ವ್ಯಾಸರಾಜರು ಯಾವ ಉಪನಿಷತ್ತು ಭಾಷೆಗಳು ಟೀಕಾ ಬರೋದಿಲ್ಲ. ಇದು ವೇದ ಉಪನಿಷತ್ತುಗಳಿಗೆ ಟೀಕಾ ಬರದ ವ್ಯಾಸತೀರ್ಥ ನಮಸ್ಕಾರ ಮಾಡ್ತೇನೆ ಅಂತ ಹೇಳಿದ್ದಾರೆ. ಅವರು ವಿಸಿಕಾರ್ಯರ ಸಾಕ್ಷಾತ್ ಶಿಷ್ಯರು. ರಘುತ್ತಮ ಗುರುರ್ಭೂಯಾತ್ ಮಮ ಜ್ಞಾನಾಯ ಸರ್ವದಾ ಶ್ರೀಮಧ್ವಶಾಸ್ತ್ರಂ ಸಂಶೋಧ್ಯ ಎಸ್ ಸಮ್ಯಕ್ ಜ್ಞಾನಮಾಪ್ತವಾನ್. ರಘುತ್ತಮಸ್ತರು ಸಾಕ್ಷಾತ್ ಗುರುಗಳವರಿಗೆ. ನತ್ವಾ ರಮಾಪತಿಂ ಸರ್ವದೇವಾನಾಂ ಇಷ್ಟತಂ ಹರಿಂ ಭಾಷ್ಯಂ ತರವಕಾರಸ್ಯ ವ್ಯಾಖ್ಯಾಸೇ ಅಹಂ ಯಥಾಮತಿ ನತ್ವಾ. ಹೌದು, ವಿದ್ಯಾಧರಾದರು ವ್ಯಾಸತೀರ್ಥರು. ವ್ಯಾಸತೀರ್ಥರು ಬಿಡಸನ್ಯಾಸಿಗಳು, ವಿದ್ಯಾಧರಾದರು ಪೀಠಾಧಿ ಪೀಠಾಧಿಸರಾಗ್ತಾರೆ. ನತ್ವಾ ತ್ರೈಲೋಕ್ಯ ಇವರವರು ಇವ್ರಿಗೆ ಇವ್ರು ಕೊಟ್ಟಿದ್ದಲ್ಲ, ಅಶೋಭತೀರ್ಥರೇ ಕೊಟ್ಟಿದ್ದು. ಅಶೋಭತೀರ್ಥ ಮಠ ಆಯಿತು. ನತ್ವಾ ರಮಾಪತಿಂ ಸರ್ವದೇವಾನಾಂ ಇಷ್ಟತಂ ಹರಿಂ ಭಾಷ್ಯಂ ತರವಕಾರಸ್ಯ ವ್ಯಾಖ್ಯಾಸೇ ಅಹಂ ಯಥಾಮತಿ. ಇದಿಷ್ಟು ಕೂಡ ಅವ್ರ ಮಂಗಲಾಚರಣೆ ಶ್ಲೋಕಗಳು. ನಮ್ಮ ಮುಖ್ಯ ಅವತಾರಿಕ ಇಹಿ ವಿವಿಧ ಸಾಂಸಾರಿಕ ದುಃಖ ದರ್ಶನೇನ ವಿರಕ್ತಸ್ಯ ಶಮದಮಾದಿಮತೋ ಅಧಿಕಾರಿಣೋ ಮೋಕ್ಷಾರ್ಥಂ ಭಗವತ್ಸ್ವರೂಪ ಪ್ರತಿಪಾದನಾಯ ಪ್ರವೃತ್ತಾಂ ತರವಕಾರೋಪನಿಷತಂ ಅನ್ಯೈಹಿ ಅನ್ಯಥಾ ವ್ಯಾಖ್ಯಾತತ್ವೇನ ಅಪ್ರವೃತ್ತಾಮಿವ ಮನ್ಯಮಾನೋ ಭಗವಾನ್ ಆನಂದತೀರ್ಥ ಮುನಿಃ ತಾಂ ಯಥಾವತ್ ವ್ಯಾಜಿಖ್ಯಾಸು ಪ್ರಾರಿಪ್ಸಿತ ನಿರ್ವಿಘ್ನ ಪರಿಸಮಾಪ್ತಿಯಾದಿ ಪ್ರಯೋಜನೆ ಉಪನಿಷತ್ ಪ್ರತಿಪಾದ್ಯ ಗುಣವನ್ನಾರಾಯಣ ಸ್ತುತಿನತಿ ಶಿಷ್ಯ ಶಿಕ್ಷಾರ್ಥಂ ಗ್ರಂಥಾದೋ ನಿಬಧ್ನಾತಿ ಅನಂತೇತಿ. ಸರ್ವಕಾರ ಉಪನಿಷತ್ತಿಗೆ ಆಚಾರ್ಯ ಯಾವುದು ಭಾಷ್ಯ ಬರೆದಿದ್ದಾರೆ ಅಂದರೆ ಅನ್ಯೈಹಿ ಅನ್ಯಥಾ ವ್ಯಾಖ್ಯಾತ, ಬೇರೆಯವರೆಲ್ಲ ತಪ್ಪಾಗಿ ವ್ಯಾಖ್ಯಾನ ಮಾಡಿಬಿಟ್ಟಿದ್ದಾರೆ, ಅದಕ್ಕಾಗಿ ಸರಿಯಾಗಿ ವ್ಯಾಖ್ಯಾನ ಮಾಡೋಕ್ಕೋಸ್ಕರ ಹೊರಟಿದ್ದಾರೆ. ಅನಂತೇತಿ ಅದಕ್ಕೆ ಅರ್ಥ ಬರುತ್ತೆ, ಈ ಶ್ಲೋಕ ಓದಿದ್ದಕ್ಕೆ ಅರ್ಥ. ಅಗಮ್ಯಾಯ ಸಾಕಲ್ಲೇನ ಗಾತು ಅಶಕ್ಯಾಯ, ಪೂರ್ತಿ ಅಗಮ್ಯ ಅಂದರೆ ತಿಳ್ಕೊಳ್ಳೋದು ಸಾಧ್ಯ ಇಲ್ಲ, ಬಿಟ್ಟೇ ಬಿಡಬೇಕಾಗುತ್ತೆ. ಅದು ಎಲ್ಲಿ ಅಗಮ್ಯ ಅಗ್ನೇಯ ಅವಾಚ್ಯ ಅಂತ ಕರೀತಾರೋ ಅಲ್ಲಿ ಸಾಕಲ್ಯ ಅಂತ ಸೇರಿಸ್ಕೋಬೇಕು. ಸಂಪೂರ್ಣವಾಗಿ ತಿಳಿಯಲಾಗದ, ಸಂಪೂರ್ಣವಾಗಿ ಹೇಳಲಾಗದ ಅಷ್ಟೇ ಹೊರತು ಏನೂ ಹೇಳಕ್ಕೆ ಬರದೆ ಹೋದರೆ, ಏನೂ ತಿಳಿಯಲಿಕ್ಕೆ ಬರದೆ ಹೋದರೆ ಅದನ್ನು ತಿಳ್ಕೊಂಡು ಉಪಯೋಗನೇ ಇಲ್ಲ. ಅಗಮ್ಯಾಯ ಸಾಕಲ್ಯೇನ ಗಾತು ಅಶಕ್ಯಾಯ ಪೃಥಗ್ಜನೈ ಅಗ್ನೇಯತ್ವಂ ದೇವಾದಿ ಸಾಧಾರಣ ಮಿತ್ಯತ ಉಕ್ತಂ ಸುರೈರಪಿ. ನಮಗೆ ಹೇಗೋ ಗೊತ್ತಿಲ್ಲ ದೊಡ್ಡ ವಿಷಯ ಅಂದರೆ ದೇವತೆಗಳಿಗೂ ಗೊತ್ತಾಗೋದಿಲ್ಲ, ಅದು ಮುಖ್ಯ. ನಮಗೆ ಯಾವುದೋ ಗೊತ್ತಿಲ್ಲ ಅದರಿಂದ ದೊಡ್ಡದಲ್ಲ, ಆದರೆ ದೇವತೆಗಳಿಗೆ ಭಾರಿ ಗೊತ್ತಿರೋರಿಗೆ ಗೊತ್ತಿರಲ್ಲ, ಅದರಿಂದ ದೇವರು ಭಾರಿ ದೊಡ್ಡವನು ಅಂಥೇಳಿ ತಾತ್ಪರ್ಯ. ಸುರೈರಪಿ ಅಭಿಶಬ್ದ ಕೈಮುತ್ಯ ದ್ಯೋತನಾರ್ಥ ಸರ್ವಜ್ಞ ಕಲ್ಪೈರಿತೀವ. ದೇವತೆಗಳು ತಿಳ್ಕೊಳ್ಳೋಕ್ಕಾಗೋದಿಲ್ಲ, ನಮಗಿನ್ನೂ ಕೂಡ ದೂರ. ರಮಾ ಬ್ರಹ್ಮಾದೌ ಅವಿದ್ಯಮಾನಂ ಸಾಕಲ್ಯೇನ ಜ್ಞಾತುಂ ಅಶಕ್ಯತ್ವಂ ಅಶ್ಯೈವ ಕುತಃ ಇತ್ಯತ ಉಕ್ತಂ ಅನಂತೇತಿ. ರಮಾ ಬ್ರಹ್ಮಾದೌ ಅವಿದ್ಯಮಾನಂ, ರಮಾ ಬ್ರಹ್ಮಾದಿಗಳಲ್ಲಿ ಇಲ್ಲದೇ ಇರತಕ್ಕಂತಹ ಸಾಕಲ್ಯೇನ ಜ್ಞಾತುಂ ಅಶಕ್ಯತ್ವಂ, ಸಾಕಲ್ಯೇನ ತಿಳಿಯಲಾಗದಿರುವಿಕೆ ಅನ್ನೋದೇನಿದೆಯಲ್ಲ, ಅಶ್ಯೈವ ಕುತಃ, ಇವನು ಯಾತಕ್ಕದು? ರಮಾದೇವಿಗೆ ಮಾತು ಹೇಳೋದಿಲ್ಲ ನೀವು, ಬ್ರಹ್ಮಾದಿಗಳಿಗೆ ಹೇಳೋದಿಲ್ಲ, ಇವ್ರ ಬಗ್ಗೆ ಯಾತಕ್ಕೆ ಹೇಳ್ತೇನೆ ಅಂದರೆ ಅನಂತ ಗುಣಪೂರ್ಣತ್ವ, ಅನಂತ ಗುಣಪೂರ್ಣತ್ವ ಬೇರೆಯವರಲ್ಲಿಲ್ಲ, ಇತ್ತಲ್ಲಿ ಮಾತ್ರ ಇದೆ. ಆದ್ದರಿಂದ ಇದೇನಾಗ್ತಾನೆ, ಸಾಕಲ್ಲೇನ ಅಗ್ನೇಯನಾಗ್ತಾನೆ. ರಮಾ ಬ್ರಹ್ಮಾದೋ ವಿವ ವಕ್ಷತಿ ಚೈತ ನತತ್ರ ಚಕ್ಷುರ್ಗಚ್ಛತಿ ಇತ್ಯಾದಿನ. ಆಚಾರ್ಯ ಯಾಕೆ ಸ್ತೋತ್ರ ಮಾಡಬೇಕಾಗಿತ್ತು ಈ ರೀತಿ ಅಂದರೆ, ಉಪನಿಷತ್ತಿನ ಸಾರನೇ ಅದು, ಅದು ಬರಹ ಮಾಡಿಬಿಟ್ಟಿದ್ದಾರೆ. ನತತ್ರ ಚಕ್ಷುರ್ಗಚ್ಛತಿ ನ ಮನಃ, ಯಾರ ಕಣ್ಣು ಯಾರ ಮನಸ್ಸು ದೇವರ ವಿಚಾರ ಪೂರ್ತಿ ತಿಳಿಯೋದಿಲ್ಲ ಅಂತ ಹೇಳಿರೋದ್ರಿಂದ ಆ ಮಂಗಳಾಚರಣೆಯಲ್ಲಿ ಅಷ್ಟ ತಿಳಿಸ್ಬಿಟ್ಟಿದ್ದಾರೆ. ಸೊ ಆದ್ಯಂತ ಶ್ಲೋಕ ಪಾರಾಯಣ ಮಾಡೋ ಉದ್ದೇಶ ಏನು ಅಂದರೆ, ಇಡೀ ಇದರ ಅರ್ಥ ಬಂದುಬಿಟ್ಟಿರ್ತಾರೆ ಅವರೊಳಗೆ, ಇಡೀ ಗ್ರಂಥ ಪಾರಾಯಣ ಮಾಡಿದಾಗ ಲೆಕ್ಕ ಗೊತ್ತಾಯ್ತಾ. ಸತ್ಸಂಖ್ಯಾನ ಪಾರಾಯಣ ಮಾಡ್ತೀರಿ, ಇವಾಗ ಉದಾಹರಣೆ ಸರ್ವಕಾರ ಭಾಷ್ಯ ಪಾರಾಯಣ ಮಾಡ್ತೀರಿ ಅಂತ ತಿಳ್ಕೊಳ್ಳಿ. ಒಂದು ಆಚಾರ ಗ್ರಂಥ ಪಾರಾಯಣದಾಗಾಯಿತು, ಜೊತೆಗೆ ಉಪನಿಷತ್ತಿನ ಪಾರಾಯಣದಾಗಾಯಿತು. ಯಾತಕ್ಕೆ ಆಚಾರ್ಯ ಏನು ಮಾಡಿದ್ದಾರೆ ಅದರಲ್ಲಿ, ಉಪನಿಷತ್ ಅರ್ಥ ಎಲ್ಲ ಸೇರಿಸಿಬಿಟ್ಟಿದ್ದಾರೆ. ಅದಕ್ಕೆ ಆದ್ಯಂತ ಶ್ಲೋಕಕ್ಕೆ ನಮ್ಮಲ್ಲಿ ಯಾತಕ್ಕೆ ಬೇರೆಯವರೆಲ್ಲ ಪದ್ಧತಿ ಇಲ್ಲ, ಯಾಕಂದರೆ ಇಡೀ ಶ್ಲೋಕ ಗ್ರಂಥಕ್ಕೆ ಅರ್ಥ ಇರೋದಿಲ್ಲ, ಅದರಿಂದ ಅರ್ಥ ಸಂಗ್ರಹಗಳು ಉಪಯೋಗನೇ ಇರೋದಿಲ್ಲ, ಟೋಟಲಿ ವೇಸ್ಟ್ ಇರ್ತವೆ. ಪ್ರತಿಯೊಂದು ಸಾರ್ಥಕ, ಅದಕ್ಕೆ ನಮ್ಮಲ್ಲಿ ಪದ್ಧತಿ ಏನಂದರೆ ಇಡೀ ಇದನ್ನು ಅಷ್ಟು ತೊಗೊಂಡ್ಬಿಟ್ರೆ ಮೂರು ತೀರ್ಥ ಇಡೀ ದೇವರಿಷ್ಟು ಅಭಿಷೇಕ ಮಾಡಿ ಎಲ್ಲ ತೀರ್ಥ ತೊಗೊಳೋದು ಎಷ್ಟು ತಗೋತೀವಿ ನಾವು, ಎಷ್ಟೇ ತೊಗೊಳ್ಳಿ ಎಲ್ಲ ತೊಗೊಂಡಾಗ ಲೆಕ್ಕ. ಅದಕ್ಕೆ ಆದ್ಯಂತ ಶ್ಲೋಕ ಓದಿಬಿಟ್ರೆ ಎಲ್ಲ ಓದಿ. ಬ್ರಹ್ಮಯಜ್ಞದಲ್ಲಿ ಏನು ಮಾಡೋದು, ಎಲ್ಲ ಒಂದೊಂದು ಶ್ಲೋಕ ಒಂದೊಂದು ರುಕ್ ಹೇಳೋದಷ್ಟೇ. ಅಷ್ಟಕ್ಕೆ ಇಡೀ ಸಕಲ ಶಾಸ್ತ್ರ ಪಾರಾಯಣ ಮಾಡೋದು ಪುಣ್ಯ ಬಂದ್ಬಿಡುತ್ತೆ. ಆದ್ಯಂತ ಶ್ಲೋಕದ ಕಾನ್ಸೆಪ್ಟ್ ಅದರಲ್ಲಿದೆ. ಆದ್ದರಿಂದ ಸಾರ ಎಲ್ಲ ಇರೋದೇ ಅದಕ್ಕೆ ಕಾರಣ. ಅದನ್ನು ಎಕ್ಸ್ಪ್ಲೇನ್ ಮಾಡ್ತಾರೆ. ಈಗ ಅನಂತ ಗುಣ ನತತ್ರ ಚಕ್ಷುರ್ ಗಚ್ಚತಿ ಇತ್ಯಾದಿನ ಅನೇನ ನಮ್ಯತ್ವ ಉಪಪಾದಕಂ ವಿಶಿಷ್ಟತ್ವ ಮುಕ್ತಂ ಭವತಿ. ಯಾವ ನಮಸ್ಕಾರ ಮಾಡಬೇಕಾದ್ರೆ ಏನಾಗಿರಬೇಕು? ಅವರು ನಮಗಿಂತ ಶ್ರೇಷ್ಠರಾಗಿರಬೇಕು, ವಿಶಿಷ್ಟರಾಗಿರಬೇಕು. ಅಂಥ ವೈಶಿಷ್ಟ್ಯ ಯಾರಲ್ಲಿದೆ? ದೇವರಲ್ಲಿದೆ. ಅದಕ್ಕೆ ನಮಸ್ಕಾರ ಮಾಡ್ತಿದ್ದೇವೆ ಅಂತ ಅರ್ಥ. ಸರ್ವೇ ಇದಮಪಿ ಬ್ರಹ್ಮ ದೇವೇಭ್ಯ ಇತ್ಯಾದಿನ ವಕ್ಷ್ಯತಿ. ದೇವರ ಅಗಮ್ಯ ಮರದನ್ನು ಮುಂದೆ ಕೂಡ ಬರುತ್ತೆ. ಮುಂದೆ ಇದೇ ಕಥೆ, ಒಂದು ಕಥೆ ಹೇಳ್ತಾರೆ ಉಪನಿಷತ್ತಲ್ಲಿ. ಬೇರೆ ಕಥೆಗಳು ಬರೋದು ಕಡಿಮೆ, ಒಂದು ಚಿಕ್ಕ ಕಥೆ ಹೇಳ್ತಾರೆ. ಕಥೆಯ ಸಾರಾಂಶನೇ ಇದು. ಸರ್ವದಾ ಅಪರೋಕ್ಷೀಕೃತ ನಾರಾಯಣೋಪಿ ಭಗವಾನ್ ಗ್ರಂಥಕರಣ ಸಮಯೇ ವಿಶೇಷತೋಪಿ ತಮ್ಮ ಅಪರೋಕ್ಷೀಕೃತವಾನ್ ಇತಿ ತೈ ಇತ್ಯ ಅಪರೋಕ್ಷ ನಿರ್ದೇಶ. ನೋಡಿ, ಪರಮಾತ್ಮನ ಸದಾ ನೋಡ್ತಾ ಇದ್ದಾರೆ ಆಚಾರ್ಯರು. ಈ ಗ್ರಂಥ ಕಾರ್ಯ ಮಾಡೋದು ಇನ್ನೂ ವಿಶೇಷವಾಗಿ ನೋಡ್ತಾ ಇದ್ದಾರೆ. ಆದ್ದರಿಂದ ತೇ ನಮಃ ಅಂತ ಹೇಳಿದ್ದಾರೆ ನಿನಗೆ ಅಂತ ಹೇಳಿ ಸಾಕ್ಷಾತ್ ಹೇಳ್ತಾ ಇದ್ದಾರೆ. ಅನೇನ ನಾರಾಯಣೋ ವಿಷಯ. ಈ ವಿಷಯ ಗ್ರಂಥಕ್ಕೆ ಯಾರು ವಿಷಯ ಆದರೆ ನಾರಾಯಣನೇ ವಿಷಯ. ಸರ್ವೇಷ್ಠಮೇವ ಪ್ರಯೋಜನಂ, ಸರ್ವೇಷ್ಠ ದಾತ್ರೇ ಅಂತ ಹೇಳಿದ್ರಿಂದ ವಿಷಯ ಪ್ರಯೋಜನ. ತದರ್ಥಂ ತ ಜಿಜ್ಞಾಸು ಅಧಿಕಾರಿ ಇತಿ ಸೂಚಿತಂ. ಈ ದೇವರನ್ನು ತಿಳಿದ ಹೊರಟವನೇ ಜಿಜ್ಞಾಸು. ಅಧಿಕಾರಿ, ವಿಷಯ, ಪ್ರಯೋಜನ, ಸಂಬಂಧ, ನಾಲ್ಕನೇನಂತ ಕರೀತಾರೆ ಅನುಬಂಧ ಚತುಷ್ಟಯ. ನಾಲ್ಕು ಇದೆ ಅಂತಾಯ್ತು. ಯಾವುದೇ ಗ್ರಂಥ ಕೊಟ್ಟಾಗ ಅವ್ರು ಹೇಳಿ ಬಿಡಲಿ, ಫಸ್ಟ್ ಏನು ಮಾಡಬೇಕು? ನಾಲ್ಕನ್ನು ಹೇಳಬೇಕು. ಅಲ್ಲಿಗೆ ಅದು ಪೂರ್ತಿ ನಮಗೆ ಓದಲಿಕ್ಕೆ ಅರ್ಹವಾದ ಗ್ರಂಥ ಅಂತ ಅರ್ಥ. ತಜ್ಜಿಜ್ಞಾಸುರ ಅಧಿಕಾರಿ ಇತಿ ಸೂಚಿ. ತಮ್ಮನ ಪದ್ಧತಿ ಇರ್ತದೆ. ಅದು ಫಸ್ಟ್ ಪೇಜ್ ಪುಸ್ತಕ ಬೇಕಾಗಿರ್ತದೆ. ಅಂಗಡಿಗೆ ಹೋದ, ಪುಸ್ತಕ ತೊಗೊಂಡ, ನೋಡ್ತಾನೆ ಸೆಕೆಂಡ್ ಅಂತ ಹಾಕಿದ್ದು, ನಿಮಗೆಲ್ಲ ಫಸ್ಟ್ ಕೊಡಿ ಅಂತಾನೆ. ಅದಕ್ಕೆ ಇದು ಅಧಿಕಾರಿ ಇವನಿಗಲ್ಲ, ಅದು ಫಿಸಿಕ್ಸ್ ವಿಷಯ ಹೌದು, ಆದರೆ ಇವನಿಗಲ್ಲ, ಸೆಕೆಂಡ್ ಇಯರ್ ಸ್ಟೂಡೆಂಟ್ಗೆ ಅದು. ಅದೇ ಅದ ತಾನು ತೊಗೊಂಡ್ಬಿಡ್ತಾನೆ. ಆಮೇಲೆ ಅವನು ಆರ್ಟ್ಸ್ ಪುಸ್ತಕ ಕೊಡ್ತಾನೆ, ನಮಗಲ್ಲ ಅದು, ಆರ್ಟ್ಸ್ ವಿಷಯನೇ ಅಲ್ಲ ಅಂದ್ಬಿಡ್ತಾನೆ. ಅದು ವಿಷಯನೇ ಅಲ್ಲ, ಅದು ಈ ವರ್ಷಕ್ಕಲ್ಲ, ಈ ವರ್ಷಕ್ಕಲ್ಲ, ವಿಷಯನೇ ಅಲ್ಲ. ಕೆಲವಂತೂ ಕಳತನ ಸುಡ್ತನಗಳು ಓದಲೇಬಾರ್ದು. ಆದ್ದರಿಂದ ಅದು ಯಾರಿಗೂ ವಿಷಯ ಅಲ್ಲ, ಕೆಲವರು ವಿಷಯ ಅಲ್ಲ, ಯಾರಿಗೂ ವಿಷಯ ಅಲ್ಲ. ಅದಕ್ಕೆ ವಿಷಯ, ಸಂಬಂಧ, ಪ್ರಯೋಜನ, ಅಧಿಕಾರಿ, ನಾಲ್ಕಿರಲೇಬೇಕು. ತೇನ ಯುಕ್ತಮೇತದ ಉಪನಿಷತ್ತೋ ವ್ಯಾಖ್ಯಾನ. ಈ ರೀತಿ ಇರೋದ್ರಿಂದ ಉಪನಿಷತ್ಗೆ ಏನು ಮಾಡಬೇಕಾಯ್ತು? ನಾವೀಗ ವ್ಯಾಖ್ಯಾನ ಮಾಡಬೇಕಾಯ್ತು. ಇದು ಯಾವುದಕ್ಕೆ ಒಂದು ಬಿಸಾದರೂ ಕೂಡ ಏನು ಮಾಡಬೇಕಾಗಿಲ್ಲ, ಅದನ್ನು ನಾವು ಓದಬೇಕಾಗಿಲ್ಲ, ಹೇಳಬೇಕಾಗಿಲ್ಲ. ಅದಕ್ಕೆ ನಾಲ್ಕು ಇರಲೇಬೇಕು ಅಂತಾಯ್ತು. ಅದನ್ನು ಹೇಳೋದಕ್ಕೆ ಅದಕ್ಕೆ ಆಚಾರ್ಯ ಏನು ಮಾಡಿಬಿಟ್ರು, ಮಾಯಾವಾದ ಖಂಡನದೊಳಗೆ ಅದ್ವೈತ ಬೇಸಿಕ್ ಇದೇ ಇಲ್ಲ, ಇನ್ನೇನು ಓದೋದು ಅಂತ ಹೇಳ್ತಾರೆ. ಅಧಿಕಾರಿ ಇಲ್ಲ, ವಿಷಯ ಇಲ್ಲ, ಪ್ರಯೋಜನ ಇಲ್ಲ, ಸಂಬಂಧ ಇಲ್ಲ. ಸೊ ಅದರ ಪುಸ್ತಕ ಓಪನ್ ಮಾಡೋಕ್ಕೆ ಸಾಧ್ಯ ಇಲ್ಲ. ತಗೊಂಡು ಏನು ಮಾಡ್ತೀರಿ ಅಂತ ಖಂಡನೆ ಮಾಡಲಿಕ್ಕೆ ಇದನ್ನೆಲ್ಲ ಇಟ್ಕೊಂಡಿದ್ರೆ ಮನುಷ್ಯ ತಕ್ಷಣ ಅರ್ಥ ಆಗುತ್ತೆ. ಮಾಯಾವಾದ ಖಂಡನ ಯಾವುದೇ ಗ್ರಂಥ ಓದಬೇಕಾದ್ರೆ ಆರಂಭದಲ್ಲಿ ಮಾಯಾವಾದ ಖಂಡ ತಲೆ ಬಂದಾಗ ಗೊತ್ತಾಯ್ತಾ, ಅದು ಅದಕ್ಕೆ ಅದ್ವೈತ ಖಂಡನೆ ಯಾತಕ್ಕೆ ಉಪಯೋಗಿಸಿದರು ಅಂಥೇಳಿ ಪ್ರಶ್ನೆಗೆ ಉತ್ತರವೂ ಸಿಗುತ್ತೆ. ಇಷ್ಟು ಹೇಳಿ ಆಚಾರ ಮುಂದಿನ ವಾಕ್ಯ. ಉಪನಿಷತ್ತಿನ ಮೊದಲನೇ ಮಾತು, ಆಮೇಲೆ ಭಾಷ್ಯ. ಕೇನೇಷಿತಂ ಪತತಿ ಪೇಷಿತಂ ಮನಃ ಕೇನ ಪ್ರಾಣ ಪ್ರಥಮ ಪ್ರೈತಿ ಯುಕ್ತ ಕೇನೇಷಿತಾಂ ವಾಚ ಮಿಮಾಂ ವದಂತಿ ಚಕ್ಷುಶ್ರೋತ್ರಂ ಕವು ದೇವೋ ಯುನತ್ತಿ. ಕೇನ ಈಶಿತಂ ಪ್ರತಿತಂ ಹೇಳ್ತಾರೆ, ಕೇನ ಈಶಿತಂ ಪತತಿ ಪ್ರೇಷಿತಂ ಮನಃ, ಯಾರಿಂದ ಪ್ರೇರಿತವಾಗಿ ಮನಸ್ಸು ಹೊರಟಿದೆ. ಕೇನ ಪ್ರೇಷಿತಃ ಪ್ರೇಷಿತಃ ಪ್ರಾಣ, ಯಾರಿಂದ ಪ್ರೇರಿತನಾಗಿ ಪ್ರಾಣ ಕೆಲಸ ಮಾಡ್ತಾನೆ. ಆಮೇಲೆ ಕೇನೇಷಿತಾಂ ವಾಚ ಮಿಮಾಂ ವದಂತಿ, ಯಾರಿಂದ ಮಾತು ಪ್ರೇರೇಪಿಸಲ್ಪಡ್ತಾ ಇದೆ. ಚಕ್ಷುಃ ಯಾರಿಂದ, ಶ್ರೋತ್ರಂ ಯಾರಿಂದ, ಗೊತ್ತಿದೆಲ್ಲ ಪ್ರೇರಕನಾದವನು ಯಾರು? ಉತ್ತರ ಯೋಂತಃ ಪ್ರವೇಶನೇ ಉತ್ತರ ಇದಕ್ಕೆ. ಯೋಂತಃ ಪ್ರವೇಶ ಶ್ಲೋಕ ಪೂರ್ತಿ ಏನದು? ತಲವಕಾರು ಪಡಿಸಿದ್ರೆ ಸಾರ, ಅದು ಎಲ್ಲ ಬಂದು ಹೋಗ್ಬಿಟ್ಟಿದ್ದಾಳೆ. ಯೋ ಅಂತಃ ಪ್ರವೇಶ್ಯ ಮಮ ವಾಚ ಇಮಾಂ ಪ್ರಸುಪ್ತಾಂ ವಾಚಂ, ಇದೇ ಇದೆ ವಾಚಂ, ಇದೇ ಪದ ಇದೆ. ಇಮಾಂ ಪ್ರಸುಪ್ತಾಂ ವಾಚಂ ಇಮಾಂ ಅಂತ ಪದ ಇದೆ. ಇಮಾಂ ಪ್ರಸುಪ್ತಾಂ ಸಂಜೀವಯತಿ ಅಖಿಲ ಶಕ್ತಿ ಸರಹ ಸ್ವಧಾಮ್ನ ಅನ್ಯಾಂಸ್ತ್ಯ ಹಸ್ತ ಚರಣ ಶ್ರವಣ ತ್ವಗಾದೀನ್ ಪ್ರಾಣಾನ್ನಮೋ ಭಗವತೆ ಪುರುಷಾಯ ತುಭ್ಯಂ. ಇದು ಅರ್ಥ ಮಾಡಿಕೊಂಡ್ರೆ ಮೂಲಭೂತವಾದ ಪ್ರಶ್ನೆ ಇದೆ. ಇದಕ್ಕೆಲ್ಲ ಏನು ಬೇಕು? ಯಾವಾಗಲೂ ಉಪನಿಷತ್ತನ್ನು ಓದಬೇಕಾದ್ರೆ ಹೇಳಿದ್ದಾರೆ, ಋಷಿ, ಛಂದಸ್ಸು, ದೇವತಾ, ಅರ್ಥ, ನಾಲ್ಕು ತಿಳ್ಕೊಬೇಕು. ತಿಳ್ಕೊಳ್ಳದೆ ಹೋದರೆ ಏನಾಗುತ್ತೆ? ಅಪಮೃತ್ಯು ಬರುತ್ತೆ, ಅವನು ದುರ್ಗತಿಗೆ ಹೋಗ್ತಾನೆ, ನರಕಾದಿ ಅನರ್ಥಕ್ಕೆ ಹೊಂತಾನೆ ಅಂತೇಳಿ ಸ್ಪಷ್ಟ ಹೇಳಿಬಿಟ್ಟಿದ್ದಾರೆ. ಬೇರೆ ಯಾವ ಭಾಷ್ಯಕಾರ ಕೂಡ ಏನು ಮಾಡಲಿಲ್ಲ, ಒಂದು ಉಪನಿಷತ್ತಿಗೂ ಯಾರು ದೇವತೆಗಳನ್ನ ಹೇಳಲೇ ಇಲ್ಲ, ಋಷಿಗಳನ್ನೂ ಹೇಳಲಿಲ್ಲ. ಅಂದಮೇಲೆ ಏನಾಯ್ತು? ಅವ್ರ ಶಿಷ್ಯರನ್ನ ಏನು ಮಾಡೋದಾಗಾಯ್ತು? ಅವರೀಗ ಮಿಸ್ಗೈಡ್ ಮಾಡೋದಾಗತ್ತೆ, ಹಾಳು ಮಾಡೋದಾಗಾಯ್ತು. ಸರ್, ಪ್ರತಿ ಉಪನಿಷತ್ತಿಗೂ ಹೇಳ್ತಾರೆ, ಇದ್ರ ಬ್ಯಾಕ್ಗ್ರೌಂಡ್ ಹೇಳ್ತಾರೆ. ಈ ಪ್ರಶ್ನೆ ಯಾರು ಕೇಳ್ತಿರೋದು ಇದನ್ನು ಗೊತ್ತಾಯ್ತಾ? ಯಾರು ಕೇಳ್ತಿರೋದು, ಉತ್ತರ ಯಾರು ಕೊಡ್ತಿರೋದು, ಯಾರನ್ನು ಕೇಳ್ತಿರೋದು, ಏನು ವಿಷಯ, ಅದಕ್ಕೆಲ್ಲ ಬ್ಯಾಕ್ಗ್ರೌಂಡ್ ಹೇಳ್ತಾರೆ. ವೈಜಯಂತೆ ಸಮಾಸೀನಂ ಏಕಾಂತೆ ಚತುರಾನನಂ ವಿಷ್ಣೋರ್ ವಿವಿಧಿಷುಸ್ತತ್ವಂ ಪರ್ಯಪೃಚ್ಛತ್ ಸದಾ ಶಿವಃ. ಒಂದ್ಸರ್ತಿ ಏನಾಗಿದೆ? ವೈಜಯಂತೆ, ವೈಜಯಂತ ಅಂತ ಒಂದು ಸ್ಥಳ, ಅಲ್ಲಿ ಏನಾಗಿದ್ದಾರೆ? ಸಮಾಸೀನಂ ಚತುರಾನನಂ, ಬ್ರಹ್ಮದೇವರು ಬಂದು ಕೂತಿದ್ದಾರೆ ಏಕಾಂತೆ. ಅವ್ರು ಕೂತಾಗ ಸಮಯ ನೋಡ್ಕೊಂಡು ಹೋಗ್ತಾರೆ. ಕೆಲವೊಬ್ರು ಇದ್ದಾಗ ಅಪಾಯಿಂಟ್ಮೆಂಟ್ ತಗೋತಾರೆ, ಇನ್ನೊಬ್ರು ಯಾರು ಕಾನ್ಫಿಡೆನ್ಷಿಯಲ್ ಆದಾಗ ಅವ್ರು ಹೋಗಿ ಕಾಯ್ತಾರೆ, ಒಬ್ಬರೇ ಇದ್ದಾಗ ಹೋಗ್ತಾರೆ. ಬಹಳ ರಹಸ್ಯವಾದ ಪ್ರಶ್ನೆ ಕೇಳಿದ ಕೊಟ್ಟಿದ್ದರಿಂದ ಏಕಾಂತೆ, ಏಕಾಂತದಲ್ಲಿ ವಿಷ್ಣೋಹೋ ವಿವಿಧಷು ತತ್ವಂ ಸದಾಶಿವ. ರುದ್ರದೇವರು ಅವ್ರ ಹತ್ರ ಹೋದರು, ಬ್ರಹ್ಮದೇವರ ಹತ್ರ ರುದ್ರದೇವರು ಹೋದರು. ರುದ್ರದೇವ್ ಬ್ರಹ್ಮದೇವ ವೈಜಯಂತ ಸ್ಥಳ ಅಲ್ಲಿ ಬಂದಿದ್ದರು, ಏಕಾಂತದಲ್ಲಿ ಕಂಡರು. ಸಮಾಸೀನ ಅವ್ರು ಕೂತಿದ್ದಾರೆ, ಅವ್ರ ಹತ್ರ ಹೋದರು. ವಿಷ್ಣು ರುದ್ರದೇವರು ಯಾತಕ್ಕೆ ಹೋದರು ಅಂದರೆ ವಿಷ್ಣೋಹೋ ವಿವಿಧಷು ತತ್ವಂ, ವಿಷ್ಣುವಿನ ತತ್ವನ ತಿಳ್ಕೋಬೇಕು ಅಂತ ಹೋಗಿದ್ದಾರೆ, ದೇವರ ಮಹಿಮೆ ತಿಳ್ಕೋಬೇಕು ಅಂತೇಳಿ ಕೇಳೋದು ಕೊಟ್ಟಿದ್ದಾರೆ. ಇಲ್ಲಿ ಹೋಗ್ತಿರೋದು ರುದ್ರದೇವರು, ಕೇಳ್ತಿರೋದು ಬ್ರಹ್ಮದೇವರನ್ನು. ವಿಷ್ಣುವಿಂದು ವಿಷ್ಣುವೆಂದು ಪೂರ್ತಿ ತಾರತಮ್ಯ ಬಂದು ಹೋಗ್ತಾರೆ. ಸೊ ಪ್ರಶ್ನೆ ಕೇಳಿದ್ದ ಬ್ರಹ್ಮದೇವರು, ರುದ್ರದೇವರು ಕಡಿಮೆ, ಉತ್ತರ ಕೊಟ್ಟ ಬ್ರಹ್ಮದೇವರು ಮೇಲೆ, ಯಾರು ವಿಷಯ ಹೇಳ್ತಾ ಇನ್ನೂ ಮೇಲೆ ಅವರು. ಈಗ ಮೂರು ಬಂದು ಪಾದ ತೊಳೆದವನೊಬ್ಬ ತೊಳಸಿಕೊಂಡವನೊಬ್ಬ ಇದ್ದ ಹಾಗೆ, ಪಾದ ತೊಳೆದವರು ತೊಳಸಿಕೊಂಡವರು ಮತ್ತು ತಲೆ ಮೇಲೆ ಹಾಕ್ಕೊಂಡು, ಮೂರು ಹಾಗೆ ಇದೆ. ಪ್ರಶ್ನೆ ಉತ್ತರ ಪ್ರತಿಪಾದ್ಯ ವಸ್ತು, ಇದರಲ್ಲಿ ತಾರತಮ್ಯ ಸ್ಪಷ್ಟ ಬಂದಿರತಕ್ಕಂಥದ್ದು. ಇದನ್ನೆಲ್ಲ ಯಾತಕ್ಕೆ ಬೇರೆಯವ್ರು ಹೇಳೋದಿಲ್ಲ ಅಂದರೆ ಉತ್ತರ ಗೊತ್ತಾಗುತ್ತೆ. ಈಗ ತಾರತಮ್ಯ ಒಪ್ಕೊಬಿಡ್ಬೇಕಾಗತ್ತೆ, ಆಮೇಲೆ ಈ ಹಿಂದಿಂದೆಲ್ಲ ಹೇಳಿಬಿಟ್ರೆ ಪಂಚಿತ ಆಗುತ್ತೆ. ಅದಕ್ಕೆ ಅದು ಬುಚ್ಚಿಟ್ಬಿಟ್ರೆ ಹೋದ್ರೆ ಆ ಡಾಕ್ಯುಮೆಂಟನ್ನು ತೆಗೆದಾಕ್ಬಿಟ್ರೆ ಕತೆ ಮುದೋಗುತ್ತೆ ಅಂತ ಬಿಟ್ಬಿಡ್ತಾರೆ. ವೈಜಯಂತೆ ಸಮಾಸೀನಂ ಏಕಾಂತೆ ಚತುರ, ಇದರಿಂದ ಏನು ಗೊತ್ತಾಯಿತು ಅಂದರೆ ಯಾವಾಗಲೂ ಕೂಡ ತತ್ವ ತಿಳ್ಕೊಳ್ಳೋದಕ್ಕೆ ಹೋಗಬೇಕು. ತಿಳಿದವರು ಚತುರಾನನಂ, ಎರಡು ಅರ್ಥ ಅದಕ್ಕೆ. ಒಂದು ಅರ್ಥನೇ ಚತುರಾನನಂ ಅಂದರೆ ನಾಲ್ಕು ಮುಖದವರು ಅಂತ ಅರ್ಥ. ಇನ್ನೊಂದು ಅರ್ಥ ಚತುರಾನನಂ, ಹೇಳೋದಕ್ಕೆ ಭಾರಿ ಎಕ್ಸ್ಪರ್ಟ್ ಅವರು. ಬಾಯೇ ಇಲ್ಲ ಅವ್ರಿಗೆ ಕೇಳಿರೋ ಉಪಯೋಗ, ಮೂಕರನ್ನು ಕೇಳಿ ಏನು ಪ್ರಯೋಗ ಗೊತ್ತಿರ್ಬೋದು ವಿಷಯ, ಮೂಕರನ್ನು ಕೇಳಿ ಉಪಯೋಗ ಇಲ್ಲ. ಮತ್ತೆ ಹೇಳ್ತಾರೆ ಅರ್ಥ ಆಗೋದಿಲ್ಲ. ಚತುರಾನನಂ ಅಂತ ಹೇಳಿದಕ್ಕೆ ಎರಡು ಅರ್ಥ ಬಂತು. ನಾಲ್ಕು ಮುಖ ಅಂತ ಒಂದು ಅರ್ಥ, ಚತುರವಾದ ಮುಖ ಹೊಂದಿದವರು, ಒಳ್ಳೆ ವಾ ಎಂಥವರವರು ವಾಕ್ಪಟುಗಳು. ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವಂ ಅರೋಗತ ಅಜಾಡ್ಯಂ ವಾಕ್ಪಟುತ್ವಂಚ ಹನುಮಸ್ಮರಣಾತ್ ಭವೇ. ಅದಕ್ಕೆ ವಾಕ್ಪಟುತ್ವ ಇರೋರ ಹತ್ರ ಕೇಳಿದರೆ ಉತ್ತರ ಸಿಗುತ್ತೆ. ವಕ್ತಾನುಕೂಲ್ಯ ಬಂತಲ್ಲಿ, ವಕ್ತಾನುಕೂಲ್ಯ ಅವರಲ್ಲಿದೆ. ವಿಷ್ಣುಹೋತತ್ವ ವಿದುಷು ಶ್ರೋತ್ರಾನುಕೂಲ್ಯ ಇವರಲ್ಲಿದೆ. ಸದಾಶಿವ, ಸದಾಶಿವ, ಶಿವ ಅಂದರೆ ಮಂಗಳ, ಸದಾ ಮಂಗಳ. ಸೊ ಒಳ್ಳೆ ವ್ಯಕ್ತಿಗಳು. ಉತ್ತಮ ಶ್ರೋತ್ರಗಳಲ್ಲಿ ಏನಿದೆ ಈಗ ಅಧಿಕಾರ ಇದೆ ಅವರಲ್ಲಿ, ವಕ್ತಗಳಲ್ಲಿ ಅಧಿಕಾರ ಇದೆ. ಮತ್ತು ಏಕಾಂತದಲ್ಲಿ ಕೂತಿದ್ದಾರೆ, ಅದರಿಂದಾಗಿನೇ ಪ್ರಸಂಗಾನುಕೂಲ್ಯ ಇದೆ. ಎಲ್ಲ ನಾಲ್ಕು ಜನದ ಮಧ್ಯೆ ಕೇಳಿಬಿಟ್ರೆ ಏನಾಗೋದು? ಇಂಥ ವಿಷಯ ಅಲ್ಲಿ ಕೇಳೋದು, ಬಲ್ಲಿ ಬೀದ ಕೈಯಲ್ಲಿ ಇಟ್ಟಿದ್ದೀರಿ ಅಂತ ಸಭೆಯಲ್ಲಿ ಕೇಳಿಬಿಟ್ಟು ಹೇಳ್ಬಿಡ್ಬೇಕು. ಅದಕ್ಕೆ ಅವ್ನು ಹೇಳ್ಬಿಟ್ರೆ ಎಲ್ಲ ಬುತ್ತಿ ಯಾರು ತೋಡೋಗ್ಬಿಡ್ತಾರೆ ಆಮೇಲೆ. ಅದು ಗುಟ್ಟಾಗಿ ಹೇಳಬೇಕಲ್ಲ ವಿಷಯನ, ಅದಕ್ಕೋಸ್ಕರ ಏಕಾಂತದಲ್ಲಿ ಹೇಳ್ತಾ ಇದ್ದಾರೆ. ಪ್ರಸಂಗಾನುಕೂಲ್ಯ ಬಂತು ಸ್ಪರ್ಶ. ಇದು ಕೂಡ ಮತ್ತೆ ಅನುಬಂಧ ಚತುಷ್ಟಯನ್ ಕನ್ಫರ್ಮ್ ಮಾಡ್ತಕ್ಕಂಥ ವಾಕ್ಯ. ಯದಿದಂ ಪುರುಷೋ ಅಪುರುಷಾವಶ್ಯಂ ತತ್ರ ತತ್ರ ಪತೇನ್ವನಃ ಕೇನ ತತ್ ಪ್ರೇರಿತಂ ಯಾತಿ ಪ್ರಾಣ ಸರ್ವೋತ್ತಮಸ್ತಥಾ. ಈಗ ಪ್ರಶ್ನೆ, ಯದಿದಂ ಪುರುಷ ಅವಶ್ಯಂ, ಪುರುಷಾವಶ್ಯಂ ತತ್ರ ತತ್ರ ಪತೇನ್ಮನಃ. ಅವ್ರು ಏನು ಕೇಳೋದು ಕೊಟ್ಟಿದ್ದಾರೆ ಅಂದರೆ, ಯದಿದಂ ಪುರುಷ ಅವಶ್ಯಂ, ಪುರುಷರ ಅಧೀನವಲ್ಲದ ತತ್ರ ತತ್ರ ಪತೇನ್ಮನಃ. ಈ ಮನಸ್ಸು ಎಲ್ಲೆಲ್ಲ ಹೋಗುತ್ತಲ್ಲ, ಯಾರಿಂದ ಹೋಗುತ್ತೆ? ನಾವೇನು ಉತ್ತರ ಕೊಡ್ಬೋದು ತಕ್ಷಣನೇ? ನಮ್ಮಿಚ್ಛೆ ಅಂತ ಹೇಳಿದರೆ ನಮ್ಮಿಚ್ಛೆ ಅಲ್ಲ, ಏನೋ ಮಾಡೋಕ್ಕೋದು ಮನಸ್ಸು ಎಲ್ಲೇ ಹೋಗಿಬಿಡುತ್ತೆ. ಅರ್ಥ ಆಯ್ತಾ? ಅಂದಮೇಲೆ ನಮ್ಮ ಕೈಲಿಲ್ಲ ಅಂತಾಯ್ತು. ಈಗ ಮತ್ತೆ ಮಾತಾಡಿದ್ರು, ಮಾತಾಡಬಾರ್ದಾಗಿತ್ತು ಆಡಿಬಿಟ್ಟೆ ಅಂತಾನೆ. ಮಾತಾಡ್ಕೊಡೋದು ಆಡಿಬಿಟ್ಟೆ, ಏನು ತೋರಿಸುತ್ತದು? ಪುರುಷ ಅವಶ್ಯಂ, ನಮ್ಮ ಕೈಲಿಲ್ಲ ಅಂತಾಯ್ತು ಆಡಿದ ಮಾತು. ಆಮೇಲೆ ಸಾರಿ ಅಂತಾನೆ. ಸಾರಿ ಅಂತ ಯಾತಕ್ಕಂತ ಹಾಕಿದರೆ? ಒಂದು ಮಾತಾಡಿ ಸಾರಿ ಅಂತ ಹೇಳಿದ ಮೇಲೆ ಅವನು ಮಾತಾಡಿದಾಗ ಏನಂತ ಹೇಳಿದಾಗ ಆಯ್ತಾ? ಅವನೀಗ ತಾನು ಗಮನಕ್ಕೆ ಬರೆದ ಹೇಳ್ದಂತಾಯ್ತು, ಹೌದಾನೆ? ಅದಕ್ಕೆ ಪುರುಷ ಅವಶ್ಯಂ, ಅದೇ ನೋಡಬಾರ್ದನ್ನು ನೋಡ್ದ, ಅದನ್ನು ನೋಡಬಾರ್ದನ್ನು ನೋಡ್ದ ಅಂದಮೇಲೆ ಇಷ್ಟ ಇಲ್ಲದ ನೋಡಿದಾಗಾಯ್ತು. ಅದು ನೋಡ್ದ ತನ್ನ ಕಣ್ಣು ತನ್ನ ಅಧೀನದಲ್ಲಿಲ್ಲ ಅಂತಾಯ್ತು, ಕೇಳಬಾರ್ದನ್ನು ಕೇಳಿದ. ಸೊ ಪುರುಷ ಅವಶ್ಯಂ, ನಮ್ಮ ಅನುಭವಕ್ಕೆ ಬಂದಿರೋ ವಿಚಾರ, ನಮ್ಮ ಯಾವ ಇಂದ್ರಿಯಗಳು ಕೂಡ ಏನಾಗಿಲ್ಲ, ನಮ್ಮ ಅಧೀನದಲ್ಲಿ ಇಲ್ಲ. ತತ್ರ ತತ್ರ ಪತೇನ್ಮನಃ, ಅಲ್ಲಲ್ಲಿ ಹೋಗ್ತಾ ಇದೆ ಮನಸ್ಸು. ತತ್ರ ತತ್ರ ಅಂತ ಅದಕ್ಕೆ ಎಲ್ಲೆಲ್ಲೋ ಹೋಗ್ತಾ ಇದೆ. ನಾವು ಎಲ್ಲಿ ಹೋಗ್ಬೇಕು ಅನ್ಕೋತೀವಿ, ಅದನ್ನ ಬಿಟ್ಟು ಬೇರೆ ಕಡೆ ಹೋಗ್ಬಿಡುತ್ತೆ. ಕೇನ ತತ್ ಪ್ರೇರಿತಂ ಯಾತಿ, ಇಲ್ಲ ಎರಡಾಯ್ತೀಗ. ಒಂದು ಇಂದ್ರಿಯಗಳಿವೆ, ಅವು ಹೋಗ್ತಾ ಇವೆ, ನಮ್ಮ ಕೈಯಲ್ಲಂತೂ ಇಲ್ಲ. ಸುಮ್ಮನೆ ಹೋಗ್ಲಿಕ್ಕೆ ಬರೋದಿಲ್ಲ, ಯಾರು ಪ್ರೇರೇಪಣೆ ಮಾಡ್ತಾರೆ ಅಂತಾಯ್ತು. ಹಾಗಿದ್ರೆ ಯಾರು ಅವರು ಅಂತ ಮುಂದಿನ ಪ್ರಶ್ನೆ ಗೊತ್ತಾಯ್ತು. ಉತ್ತರ ಬೇಕಲ್ಲ, ಈಗ ಒಂದು ಕೆಲಸ ಆಗೋಗ್ಬಿಟ್ಟಿದ್ರೆ ನಾವು ಮಾಡಿಲ್ಲ ಅಂದಮೇಲೆ ಯಾರೋ ಮಾಡಿರಬೇಕು. ಯಾರು ಪ್ರೇರೇಪಣೆ ಮಾಡ್ತಾರೆ ಹಾಗಿದ್ರೆ? ಕೇನ ತತ್ ಪ್ರೇರಿತಂ ಯಾತಿ ಪ್ರಾಣ ಸರ್ವೋತ್ತಮಸ್ತಥಾ. ಇದಿಷ್ಟು ಒಂದು ಪ್ರಶ್ನೆ. ಇನ್ನು ಪ್ರಾಣದೇವರಿಂದ ಅಂತ ಹೇಳೋದಾದರೆ ಅವರಾದರೆ ಯಾಕೆ ಮತ್ತೆ ಅವರಾದರೂ ಹೋಗ್ಲಿಕ್ಕೆ ಅವ್ರು ಸರ್ವೋತ್ತಮರು ಹಾಗಿದ್ರೆ ಅಲ್ಲ, ಅವ್ರಿಗೊಂದು ಕಾರಣ ಇರಬೇಕಲ್ಲ, ಅದನ್ನು ಹೇಳ್ರಿ. ಯಾವ್ಯಾವ ಈಗ ಮನಸ್ಸು ಅಷ್ಟೇ ಅಲ್ಲ, ಚಕ್ಷು ಶ್ರೋತ್ರಂ ತಥಾ ವಾಚಂ ಕೋ ದೇವೋ ವಿನಿಯೋಜಯೇತ್. ಕಣ್ಣು ಕಿವಿ ಮಾತು ಇವನ್ನೆಲ್ಲ ಯಾವ ದೇವ ನಿಯಮನ ಮಾಡ್ತಕ್ಕ ದೇವರು ಯಾರು? ಉಪರಕ್ಷಣೆ ಎಲ್ಲ ತೊಗೊಂಡ್ಬಿಡ್ಬೇಕಾಗ, ಸರ್ವೇಂದ್ರಿಯ ಪ್ರೇರಕ. ಹೇಳಿದ್ದು ಒಂದು ಹೇಳಿದರು ಚಕ್ಷು ಕಣ್ಣು, ಶ್ರೋತ್ರಂ ಇನ್ನೊಂದು, ವಾಚಂ ಮತ್ತೊಂದು, ಮೂರು ಹೇಳಿದರು, ಮನಸ್ಸು ನಾಲ್ಕಷ್ಟೇ ಹೇಳಿದ್ದು. ಉಳಿದೆಲ್ಲ ಅಂಡರ್ಸ್ಟುಡ್. ಈ ನಾಲ್ಕು ಅಂತ ಹೇಳಿದ್ವಿ, ನಾಲ್ಕು ವೆರೈಟಿಗಳಿವು. ಕಣ್ಣು ಒಂದು, ಕಿವಿ ಒಂದು, ವಾಕಂಬೋದು ಎರಡು ಕೆಲಸ ಮಾಡುತ್ತೆ. ವಾಗೇಂದ್ರಿಯ ಕರ್ಮೇಂದ್ರಿಯ ಅದು, ಇದು ಜ್ಞಾನೇಂದ್ರಿಯ ಕರ್ಮೇಂದ್ರಿಯ. ಮನಸ್ಸೇನದು ಒಡಗಿಂದು. ಜ್ಞಾನೇಂದ್ರಿಯ ಎರಡು ಹೇಳಿದರು, ಕರ್ಮೇಂದ್ರಿಯ ಒಂದು ಹೇಳಿದರು, ಮನಸ್ಸನ್ನು ಹೇಳಿದರು. ಜ್ಞಾನೇಂದ್ರಿಯ ಒಂದು ಹೇಳ್ಬೋದಾಗಿತ್ತು. ಯಾತಕ್ಕೆ ಎರಡು ಹೇಳಿದರು ಅಂದರೆ, ಕರ್ಮೇಂದ್ರಿಯಕ್ಕಿಂತ ಜ್ಞಾನೇಂದ್ರಿಯ ಏನದು ದೊಡ್ಡದು, ಅದಕ್ಕೆ ಎರಡು ಹೇಳಿದರೆ. ಕರ್ಮೇಂದ್ರಿಯ ಒಂದು ಹೇಳಿದರು. ಮನಸ್ಸಿನ ಫಸ್ಟ್ ಯಾಕೆ ಹೇಳಿದರು ಅಂದರೆ ಅದು ಒಳಗಿರೋದು, ಇದನ್ನೆಲ್ಲ ಕಂಟ್ರೋಲ್ ಮಾಡೋದು. ಸೊ ಮೂರು ಪ್ರಶ್ನೆ ಕೇಳಬೇಕಾದ್ರೂ ಕೂಡ ಹೇಗೆ ಕೇಳಿದ್ದಾರೆ, ಸುಮ್ಮನೆ ಎಲ್ಲ ಪ್ರಶ್ನೆ ಕೇಳಿದ್ರು ಅದೊಂದು ರೆಪ್ರೆಸೆಂಟೇಟಿವಾಗಿ ಕೇಳ್ತಿದ್ದಾರೆ. ಅಂತರಿಂದ್ರಿಯವಾದ ಮನಸ್ಸಾಗಲಿ, ಜ್ಞಾನೇಂದ್ರಿಯಗಳಾದ ಕಿವಿ ಮತ್ತು ಕಣ್ಣಾಗಲಿ, ಮತ್ತು ಕರ್ಮೇಂದ್ರಿಯವಾದ ಮಾತಾಗಲಿ, ಯಾರ ಪ್ರೇರೇಪಣೆಯಿಂದ ಹೋಗ್ತಾ ಇದೆ? ನಮ್ಮ ಒಂದು ಅನುಭವ ಬಂದಾಯಿತು, ನಮ್ಮ ದಿನದಲ್ಲಿ ಇಲ್ಲ. ಹೋಗ್ತಾ ಇರೋ ನಿಜ, ಆದ್ದರಿಂದ ಅದು ಮಾಡಿರಬೇಕು. ಯಾರವರು? ಪ್ರಾಣದೇವರು ಒಂದು ಉತ್ತರ ಕೊಟ್ಟರೆ ಸಾಲದು. ಯಾತಕ್ಕೆ? ಅವ್ರ ಪೇರೆ ಒಬ್ರು ಇರಬೇಕಲ್ಲ. ಅದು ಯಾರವರು? ಇತಿ ಪೃಷ್ಟ. ಇದಿಷ್ಟು ಪ್ರಶ್ನೆಯ ಸಾರಾಂಶ. ತದಾ ಬ್ರಹ್ಮ ಪ್ರಾಹದೇವಂ ಉಮಾಪತಿಂ. ಆ ಬ್ರಹ್ಮದೇವರು ಏನು ಮಾಡ್ತಾ ಇದ್ದಾರೆ? ಉಮಾಪತಿಗೆ ಹೇಳಿದರು. ಸ್ವಾರಸ್ಯ, ಉಮಾಪತಿ ಅಂತ ಯಾತಕ್ಕೆ ಹೇಳಬೇಕಾಗಿತ್ತು ಅಂದರೆ, ಮುಂದೆ ಉಮಾದೇವಿ ಪ್ರಸ್ತಾಪ ಬರುತ್ತಿಲ್ಲ. ಉಮಾದೇವಿ ಪ್ರಸ್ತಾಪ ಅಂದರೆ ಉಮಾಪತಿಂ ಅನ್ನೋ ಪದ ಬಂದಿದೆ. ಧ್ಯಾತ್ವಾ ನಾರಾಯಣಂ ದೇವಂ ಸರ್ವಾಧಾರವನೂಪಮಂ. ಸುಮ್ಮನೆ ಹೆಸರು ಮಾಡಲಿಲ್ಲ ಹೇಳೋದಕ್ಕೆ. ಅವರು ಫಸ್ಟ್ ಏನು ಮಾಡಿದರು? ಧ್ಯಾನ ಮಾಡಿದರು. ಬ್ರಹ್ಮದೇವರು ಧ್ಯಾನ ಮಾಡಿ ಹೇಳೋದು ಶುರು ಮಾಡ್ತಾ ಇದ್ದಾರೆ. ದೇವಂ ಸರ್ವಾಧಾರಂ ಅನೂಪಮಂ. ಅನೂಪಮಂ ಅಂದ್ರೇನು? ಉಪಮ ಅಂದರೆ ಕಂಪ್ಯಾರಿಸನ್ ಇರೋದು, ಇನ್ಕಂಪೇರಬಲ್ ಅಂತ. ದೇವರ ಮಹಿಮೆ ನಾ ಯಾರಿಗೂ ಹೊರತಕ್ಕೆ ಬರೋದಿಲ್ಲ. ಸರ್ವಜ್ಞಂ ಸರ್ವಶಕ್ತಿಂಚ. ಪರಮಾತ್ಮ ಸರ್ವಜ್ಞ, ಸರ್ವಶಕ್ತ, ಸರ್ವದೋಷ ವಿವರ್ಜಿತ. ಆತನ ಬಗ್ಗೆ ಹೇಳೋದು ಹೊರಟಿದ್ದಾರೆ. ಇದಿಷ್ಟು ಆಚಾರ ತಮ್ಮಾತಿಯನ್ನು ಬರಲೇ ಇಲ್ಲ. ದೊಡ್ಡ ಕೊಟೇಶನ್ ಇದು, ಇಲ್ಲಿ ಮುಗುದಿಲ್ಲ. ಇದು ಉಪನಿಷತ್ ಕೊನೆಯವರೆಗೂ ಒಂದೇ ವಾಕ್ಯ ಇದಿಷ್ಟು ಕೂಡ. ಇತಿ ಬ್ರಹ್ಮಸಾರೇ ಅಂತ ಹೇಳಿಬಿಡ್ತಾರೆ. ಬ್ರಹ್ಮಸಾರ ಅಂತ ಒಂದು ಗ್ರಂಥ ಇದೆ. ಈ ಉಪನಿಷತ್ ಅರ್ಥ ಎಲ್ಲ ಬಂದಿದೆ ಅಂತ ಕೋಟ್ ಮಾಡಿಬಿಟ್ಟು ಮುಂದೆ ಸ್ವಲ್ಪ ವಿಷಯ ಬರೀತಾರೆ. ಸೊ ಬಿಗ್ ಕೊಟೇಶನ್. ತಮ್ಮಾತೇನೂ ಬರೀದೇ ಬರೆದಿದ್ದರಿಂದ ಅನುಕೂಲ ಏನಾಯಿತು ಅಂದರೆ, ನಿಮಗೇನು ಆಧಾರ ಅಂತ ಕೇಳಾಗಿಲ್ಲ. ಪ್ರೂಫೇ ಕೊಡ್ತಿರೋದ್ರಿಂದ ಮತ್ತೆ ಮಾತಾಡೋಕ್ಕಿಲ್ಲ. ಆ ರೀತಿ ಕೊಟ್ಬಿಡ್ತಾರೆ. ಕೇನೇಷಿತಂ ಪತತಿ ಪ್ರೇಷಿತಂ ಮನಃ, ಕೇನ ಪ್ರಾಣಃ ಪ್ರಥಮ ಪ್ರೈತಿ ಯುಕ್ತಃ, ಕೇನೇಷಿತಾಂ ವಾಚಮಿಮಾಂ ವದಂತಿ, ಚಕ್ಷುಶ್ರೋತ್ರಂ ಕವು ದೇವೋ ಯುನಕ್ತಿ. ಇದಿಷ್ಟು ಕೂಡ ಈಗ ಕೊನೆಗೆ ಕಂಡಾರ್ಥ ಕೊಟ್ಟಿದ್ದಾರಲ್ಲಿ, ಇದರಲ್ಲಿ ರಾಯರದ ಇದರಲ್ಲಿ ಇಲ್ಲ ಕೊಟ್ಟಾಗ ಇಲ್ಲ, ಇದರಲ್ಲಿ 11 ಪೇಜಲ್ಲಿ ಇದೆಯಾ? ಇದು ಖಂಡ ಅರ್ಥ ಓದ್ಬಿಟ್ರೆ ಸಾಕು. ಇದಿಷ್ಟು ಕೂಡ ಸ್ಪಷ್ಟ ಅರ್ಥ ಆಗುತ್ತೆ. ಎಲ್ಲ ಭಾಷೆ ಏನೇ ಎಲ್ಲದನ್ನು ಆಚಾರ ರಾಯ ಸೇರಿಸಿ ಬರೆದ್ಬಿಡ್ತಾರೆ. ಅದರಿಂದ ಅದು ಒಂದು ಓದ್ಬಿಟ್ರೆ ಎಲ್ಲ ಬಂದಾಗುತ್ತೆ ಲೆಕ್ಕ. ಅನಂತ ಗುಣಪೂರ್ಣಾಯ ದೋಷ ದೂರಾಯ ವಿಷ್ಣವೇ ನಮ ಶ್ರೀ ಪ್ರಾಣನಾಥಾಯ ಭಕ್ತೇಭ್ಯೋ ಭೀಷ್ಟದಾಯಿನೇ. ನಿನ್ನ ಈಶಾಭಾಷ್ಯ ಮುಗಿದಿತ್ತು, ಕೊನೆಗೆ ಅದನ್ನೇ ಹೇಳಿದರು. ಸಮಸ್ತ ಗುಣಪೂರ್ಣ ಸಮಸ್ತ ಗುಣ ಸಂಪೂರ್ಣಂ ಸರ್ವದೋಷ ಹೇಳಿದಾಗೆ ಅದೇ ರೀತಿ ಅನಂತ ಗುಣಪೂರ್ಣ ಅಂದ್ಬಿಟ್ಟು ಸಮಸ್ತ ಗುಣಪೂರ್ಣಾಯ ಅಂತ ಅಲ್ಲಿ ಹೇಳಿದರು. ಅನಂತ ಗುಣಪೂರ್ಣ ಹೇಳಿದರು. ಸಮಸ್ತ ಇದ್ಕೊಟ್ಟು ಅನಂತ, ಆದ್ದರಿಂದ ಅದೇ ಮಾತು. ಆಮೇಲೆ ದೋಷದೂರಾಯ ವಿಷ್ಣವೇ, ಇದು ಗುಣಪೂರ್ಣತ್ವ ದೋಷದೂರತ್ವ. ಯಾರು ಬ್ರಹ್ಮಶಬ್ದಷ್ಟೇ ವಿಷ್ಣುವೇವ, ಬ್ರಹ್ಮ ಇದ್ಕೊಟ್ಟು ವಿಷ್ಣು, ಆದ್ದರಿಂದ ವಿಷ್ಣು ಅಂತಲೇ ಹೇಳಿಬಿಟ್ಟು. ನಮ ಶ್ರೀ ಪ್ರಾಣನಾಥಾಯ, ರಾಯರಿಗೆ ಪ್ರಾಣನಾಥ ಅನ್ನೋ ಪದ ಬಹಳ ಮುಖ್ಯ. ಶ್ರೀ ಪ್ರಾಣ ಬಹಳ ಕಡೆ ಉಪಯೋಗಿಸ್ತಾರೆ. ಅದರ ಕಾರಣ ಏನಂದರೆ, ಅಣುಮಧ್ವಜಿಗೆ ವ್ಯಾಖ್ಯಾನ ಬರೆದಿದ್ದಾರೆ. ಮಧ್ವಜಿ ಮೊದಲೇ ಶ್ಲೋಕದಲ್ಲಿ ಏನಿದೆ? ಶ್ರೀ ಪ್ರಾಣನಾಥಾಯ ನಮಸ್ಕಾರೋಮಿ. ಆ ಪದ ಇಟ್ಕೊಂಡ್ಬಿಟ್ಟು ಎಲ್ಲ ಗ್ರಂಥಲ್ಲೂ ಉಪಯೋಗಿಸ್ತಾರೆ ಹೆಚ್ಚು ಕಡಿಮೆ. ಇಲ್ಲೂ ಹಾಗೆ, ನಮಃ ಶ್ರೀ ಪ್ರಾಣನಾಥಾಯ. ಅದಕ್ಕೇನರ್ಥ? ಶ್ರೀಗೆ, ಮಹಾಲಕ್ಷ್ಮಿಗೆ ಪ್ರಾಣನಾಥನಾದವನು. ಪ್ರಾಣಕಾಂತ ಅಂತೀವಲ್ಲ ಹಾಗೆ, ಪ್ರಾಣನಾಥನಾದವನು ಒಂದರ್ಥ. ಇನ್ನೊಂದು ಅರ್ಥ, ಶ್ರೀ ಅಂದರೆ ಮಹಾಲಕ್ಷ್ಮಿ, ಪ್ರಾಣ ಅಂದರೆ ಪ್ರಾಣದೇವರು. ಶ್ರೀ ಪ್ರಾಣಯೋಹೋ ನಾಥಾಯ, ಮಹಾಲಕ್ಷ್ಮಿಗೂ ಸ್ವಾಮಿ, ಪ್ರಾಣದೇವರಿಗೂ ಸ್ವಾಮಿ ಅಂತ ಹೇಳಿದರು. ಮಹಾಲಕ್ಷ್ಮಿಗೆ ಸ್ವಾಮಿ ಅಂತ ಹೇಳಿದ್ದರಿಂದ ಅಕ್ಷರ ಪುರುಷರಿಗೆ ಸ್ವಾಮಿ, ಪ್ರಾಣನಿಗೆ ಸ್ವಾಮಿ ಅಂತ ಹೇಳಿದ್ರಿಂದ ಕ್ಷರಪುರುಷರಿಗೆ ಸ್ವಾಮಿ. ಸೊ ಪುರುಷೋತ್ತಮಾಯ ಅಂತ ಅರ್ಥ. ಶ್ರೀ ಪ್ರಾಣನಾಥಾಯ ಶಬ್ದಕ್ಕೆ ಏನಾಯ್ತಾಗ ಪುರುಷೋತ್ತಮ ಅಂತ ಅರ್ಥ ಆಯಿತು. ಅದು ಇನ್ನೊಂದು ಅರ್ಥ. ಶ್ರೀ ಅಂದರೆ ಭಾರತೀ ದೇವಿ ಶ್ರೀ ಅಂತ ಕರೀತಾರೆ. ಪ್ರಾಣ ಅಂದರೆ ವಾಯುದೇವರು. ಸೊ ವಾಯುದೇವರು ಭಾರತೀಯರೋಣ ಮುಖ್ಯ ಪ್ರಾಣನಾಥಾಯ ಅಂತ ಆಯ್ತಾಗ ಭಾರತೀಯರೋಣ ಮುಖ್ಯ ಪ್ರಾಣನಾಥಾಯ. ಲಕ್ಷ್ಮೀದೇವಿ ಹೇಳಿಲ್ಲ ಅಂತ ಕೇಳಿದರೆ ಇವರಿಬ್ಬರಿಗೆ ನಾಥ ಅಂದಮೇಲೆ ಇವ್ರ ಮೇಲೆ ಅವರಿಗಿದ್ದಾರಲ್ಲ, ದೇರ್ಫರ್ ಅವರೇ ಅಲ್ಲಿ ಶ್ರೀ ಶಬ್ದಕ್ಕೆ ಅವಲ ಆವೃತ್ಯ ಯೋಜನೆ ಅಂತ ಕರೀತಾರೆ. ಶ್ರೀಹಿ ಶ್ರೀಹಿ ಪ್ರಾಣ ಶ್ರೀಶ ಎರಡು ಸತ್ತಿ ಹೋಗುತ್ತೆ. ಅವಾಗ ಏನು ಮಾಡಬೇಕು? ಶ್ರೀಯವು ಆಯ್ತಾಗ ಒಂದು ಮಹಾಲಕ್ಷ್ಮಿ, ಒಂದು ಭಾರತಿ, ಒಂದು ವಾಯುದೇವರು ಎಲ್ಲ ಬಂದಂತೆ. ಆದ್ದರಿಂದ ಶ್ರೀ ಪ್ರಾಣನಾಥಾಯ ನಮಸ್ಕಾರೋಮಿ. ಇದರಲ್ಲಿ ನಮಗೇನು ಉಪಯೋಗ ಅಂದರೆ ಭಕ್ತೇಭ್ಯೋ ಅಭೀಷ್ಟದಾಯಿನಿ. ನಮಗೇನಾಗಿದ್ದಾನೆ ಪರಮಾತ್ಮ? ಇಷ್ಟದಾಯಿನಿ, ಅಭೀಷ್ಟದಾಯಿನಿ, ಎಲ್ಲ ಇಷ್ಟವನ್ನು ಕೊಡೋದ್ರಿಂದ ಅಭೀಷ್ಟದಾಯಿನಿ. ಈಗ ಅದು ಆಚಾರ ಸ್ತೋತ್ರ ಏನಂತಿತ್ತು ಆಚಾರ ಶುರು ಮಾಡಿದ್ದು, ಅನಂತ ಗುಣಪೂರ್ಣತ್ವಾತ್ ಅಗಮ್ಯಾಯ ಸುರೈರಪಿ ಇತ್ತು. ಅದೇ ಪದ ಇಟ್ಟಾಗಾಯ್ತು, ಅನಂತ ಗುಣಪೂರ್ಣಾಯ ಅನಂತ ಗುಣಪೂರ್ಣತ್ವಾತ್. ಈಗ ಯಾವುದೇ ನಮ್ಮ ಗ್ರಂಥಗಳಲ್ಲಿ ಟೀಕಾ ಇರಲಿ ಟಿಪ್ಪಣಿ ಇರಲಿ ಯಾವುದೇ ಇರಲಿ, ಏನು ಮಾಡ್ತಾರೆ ಆದಷ್ಟು ಯಾವುದಕ್ಕೆ ಲಿಂಕ್ ಮಾಡ್ತಾರೆ, ಅದನ್ನು ಮೂಲಕ್ಕೆ ಲಿಂಕ್ ಮಾಡ್ತಾರೆ. ಅನಂತ ಗುಣಪೂರ್ಣಾಯ ದೋಷದೂರಾಯ ವಿಷ್ಣವೇ ನಮಃ ಶ್ರೀ ಪ್ರಾಣನಾಥಾಯ ಭಕ್ತೇಭ್ಯೋ ಅಭೀಷ್ಟದಾಯಿನಿ. ಭಕ್ತಾಭೀಷ್ಟದಾಯಿನಿ ಅಂತ ಹೇಳ್ಬೋದಾಗಿತ್ತು. ಭಕ್ತೇಭ್ಯೋ ಅಂತ ಯಾತಕ್ಕೂ ಅಂದರೆ ಭಕ್ತ ಅಂತ ಅಷ್ಟೇ ಬಿಡ್ಬಿಟ್ರೆ ಎರಡು ರೀತಿ ಬಿಡಿಸ್ಬೋದು. ಭಕ್ತಾಯ ಅಭೀಷ್ಟದಾಯಿನೇ ಭಕ್ತೇಭ್ಯೋ ಅಭೀಷ್ಟದಾಯಿನಿ. ಒಬ್ಬ ಭಕ್ತರಿಗೆ ಕೊಡ್ತಾರೆ ಅಂತ ಆಗಿಬಿಟ್ರೆ ಕಷ್ಟ. ಸೊ ಭಕ್ತೇಭ್ಯೋ ಅಂತ ಹೇಳಿದ ಆಯ್ತು, ಮೆನಿ ಎಲ್ಲ ಭಕ್ತರಿಗೆ ಕೊಡ್ತಾರೆ ಅಂತ ಹೇಳಬೇಕಾಗಿದೆ. ಆ ಸಮಾಸದಲ್ಲಿ ಏಕವಚನ ಬಿಡಿಸ್ಲಕ್ಕೂ ಬರುತ್ತೆ, ದ್ವಿವಚನ ಬಿಡಿಸ್ಲಕ್ಕೂ ಬರುತ್ತೆ. ಏಕವಚನ ಬಿಡಿಸ್ಬಿಟ್ರೆ ಏನಾಗುತ್ತಾಗ, ಒಂದು ಟೋಕನ್ ಒಬ್ರಿಗೆ ಊಟಕ್ಕೆ ಅಂದ್ಬಿಟ್ರೆ ಏನಾಯ್ತು, ಅಲ್ಲಿಗೀಗ ಲಿಮಿಟ್ ಆಗೋಯ್ತು. ಒಂದು ಪಾಸು ಎಲ್ಲರೂ ಬರೋದು ಕೊಟ್ಬಿಟ್ರೆ ಏನಾಯ್ತು, ಈಗ ವೈಡಾಯ್ತು. ಅದೇ ಅದಕ್ಕೆ ಬೇಡಾಯ್ರು ಏನು ಮಾಡಿಬಿಟ್ರು, ಭಕ್ತ ಬೇರೆ ಕಡೆ ಭಕ್ತ ಬಿಡಾರೆ ಹೇಳ್ತಾರೆ, ಸಮಾಜದಲ್ಲಿ ಹೇಳ್ತಾರೆ. ಇಲ್ಲಿ ಯಾಕೆ ಬಿಡಿಸಿದ್ದಾರೆ ಅಂದರೆ ಅಲ್ಲಿ ಬಿಡಿಸ್ಕೋಬೇಕು ಅಂತ ಅರ್ಥ. ಒಂದು ಕಡೆ ಬಿಡಿಸಿ ತೋರಿಸಿದ ಮೇಲೆ ಎಲ್ಲ ಭಕ್ತರಿಗೂ ಅಭೀಷ್ಟವನ್ನು ಕೊಡ್ತಾನೆ ಅಂತ ಹೇಳೋ ಉದ್ದೇಶ ಇರೋದ್ರಿಂದ ಈ ರೀತಿ ಬಿಡಿಸ್ಬೇಕು. ಭಕ್ತಾಭೀಷ್ಟ ಅದೇ ಒಂದೊಂದು ಪಾಠ, ಅದು ಇನ್ನೊಂದು ಪಾಠ, ಈ ಪಾಠ ಅದು ಎಲ್ಲಾದರೂ ಸರಿನೇ. ಅದು ಬಿಡಿಸಿದ ಪಾಠ, ಅದು ಕೂಡಿಸಿದ ಪಾಠ ಅಷ್ಟೇ. ಎಲ್ಲ ಭಕ್ತರಿಗೂ ಕೊಡ್ತಾನೆ. ಸೊ ಲಿಮಿಟೇಷನ್ ಇಲ್ಲ, 10 ಭಕ್ತರು 20 ಭಕ್ತರು 30 ಭಕ್ತರು ಅಂತ ಆಗಿಲ್ಲ. ಎಷ್ಟು ಭಕ್ತರು ಬೇಕಾದ್ರೂ ಬರ್ಬೋದು, ಭಕ್ತರಾಗ್ಬಿಟ್ರೆ ಆಗಬೇಕಷ್ಟೇ. ದೇವರಿಗೆ ಏನು ಕೆಪಾಸಿಟಿ ಇಲ್ಲ ಅಂತ ಹೇಳಬೇಕಿಲ್ಲ, ಲಿಮಿಟೇಷನ್ ಇದೆ. ಪಾಪ ಒಂದು 10 ರೂಪಾಯಿ ಇಟ್ಕೊಂಡಿದ್ದಾನೆ, ಎಷ್ಟು ಜನಕ್ಕೆ ಒಂದೊಂದು ರೂಪಾಯಿ ಎಷ್ಟು ಜನ ಕೊಡ್ಬೋದು, 10 ಜನ ಫಸ್ಟ್ ಕಮ್ ಫಸ್ಟ್ ಟೆನ್ ಮುಗಿದೋಯ್ತು ಅಷ್ಟೇ. ಆಮೇಲೆ ಇಲ್ಲ, 100 ಕೋಟಿ ಇಟ್ಕೊಂಡೆ, 3 ಲಕ್ಷ ಕೊಟ್ಟ, ಕೋಟಿ ಮುಗಿದೋಯ್ತು. ದೇವರು ಲಕ್ಷ್ಮೀಪತಿ ಆದ್ದರಿಂದ ಲಿಮಿಟೇಷನ್ನೇ ಇಲ್ಲ. ಅದನ್ನು ಹೇಳೋದಕ್ಕೋಸ್ಕರ ಭಕ್ತೇಭ್ಯೋ ಅಭೀಷ್ಟದಾಯಿನಿ. ಅಭೀಷ್ಟದಾತ್ರೆ ಅಂದರು ಒಂದೇ, ಆಚಾರ್ಯರು ಹೇಳಿದ ಮಾತಿಗೆ ಅರ್ಥ ಮತ್ತೆ ಮತ್ತೆ ಹೇಳಿದಂತೆ ಪ್ರತಿ ಪದಕ್ಕೂ ಲಿಂಕ್ ಕೊಡ್ತಾ ಹೋಗ್ತಾರೆ. ಆಯಾ ಪದಗಳೇ ಇಡಬೇಕು. ಅಸ್ಯ ಉಪನಿಷತ್ತೋ ವಿರಿಂಚ್ಯ ಶಿವ ಸಂವಾದ ರೂಪತ್ವಾತ್ ತಾವತ್ತ ತೌ ಅತ್ರ ಋಷಿ ಜ್ಞೇಯೋ. ಇರಾಯರು ಹೇಳಿದ್ರೆ ಸಾರಾಂಶ ಹೇಳಿಬಿಡ್ತಾರೆ. ಮತ್ತೇನು ಬೇಕು ನಮಗೀಗ, ಋಷಿ ದೇವತಾ ಛಂದಸ್ಸು ಅರ್ಥ, ಫಸ್ಟ್ ಋಷಿಗಳು ಬೇಕು. ಅದಕ್ಕೆ ವಿಷಯ ಹೇಳಬೇಕಾದ್ರೆ ಗಾಯತ್ರಿ ಮಂತ್ರ ಹೇಳೋದು ಏನಂತ ಹೇಳ್ತೇವೆ, ಮೊದಲು ಋಷಿ ಹೇಳ್ತೇವೆ. ಅಸ್ಯ ಶ್ರೀ ಗಾಯತ್ರಿ ಮಹಾಮಂತ್ರಸ್ಯ ವಿಶ್ವಾಮಿತ್ರ ಋಷಿ, ಆಮೇಲೆ ನಾರಾಯಣೋ ದೇವತಾ ಆಮೇಲೆ ಹೇಳೋದು. ಮೊದಲು ಋಷಿ ಹೇಳಬೇಕು, ಆಮೇಲೆ ದೇವತಾ ಹೇಳಬೇಕು, ಛಂದಸ್ಸು, ಆಮೇಲೆ ಮುಖ್ಯವಾಗಿ ಅರ್ಥ, ನಾಲ್ಕು ಗೊತ್ತಿರಬೇಕು. ಕಶ್ಯ ಉಪನಿಷತ್ತು ವಿರಿಂಚಿ ಶಿವ ಸಂವಾದ ರೂಪತ್ವಾತ್ ತೌ ಅತ್ರ ಋಷಿ ಜ್ಞೇಯು. ಬ್ರಹ್ಮ ಶಿವ ಸಂವಾದ ರೂಪವಾಗಿರೋದ್ರಿಂದ ಈ ಉಪನಿಷತ್ ಋಷಿಗಳು ಯಾರು ಅಂದರೆ ಅವರೇ ಋಷಿಗಳು. ಬ್ರಹ್ಮದೇವರು ಮತ್ತು ರುದ್ರದೇವರೇ ಋಷಿಗಳು. ದೇವತಾತು ಬ್ರಹ್ಮಶಬ್ದೋದಿತೋ ವಿಷ್ಣು. ದೇವರು ಯಾರು ಇದಕ್ಕೆ ಅಂತ ಕೇಳಿದರೆ ಬ್ರಹ್ಮಶಬ್ದ ಬಂತಲ್ಲ ಮುಂದೆ ಬರುತ್ತೆ, ಬ್ರಹ್ಮ ದೇವೇಭ್ಯೋ ವಿಜಿಗ್ಗೆ ಅಂತ ಬರುತ್ತೆ. ಬ್ರಹ್ಮ ಅಂದರೆ ವಿಷ್ಣು, ಆ ಬ್ರಹ್ಮಶಬ್ದ ಉಪಯೋಗಿಸ್ಬಿಟ್ಟಿದ್ದಾರೆ. ಬ್ರಹ್ಮಶಬ್ದ ಯಾರಾಗ್ಬೋದು, ಡೌಟ್ ಬರಬಾರ್ದು ಅಂತೇಳಿ ವಿಷ್ಣುವೇ ಅಂತ ಆಚಾರ ಮೊದಲೇ ಹೇಳಿಬಿಟ್ರು. ಬ್ರಹ್ಮಸೂತ್ರ ಭಾಷೆಯಲ್ಲಿ ಏನು ಮಾಡಿದ್ದಾರೆ, ಬ್ರಹ್ಮಶಬ್ದಷ್ಟೇ ವಿಷ್ಣುವೇವ ಪುರು ಮಾಡಿಬಿಟ್ಟಿದ್ದಾರೆ. ಬ್ರಹ್ಮಶಬ್ದ ಯಾರನ್ನು ಹೇಳುತ್ತೆ ಅಂದರೆ ವಿಷ್ಣುವನ್ನೇ ಹೇಳುತ್ತೆ, ವಿಷ್ಣುವನ್ನೂ ಹೇಳುತ್ತೆ ಅಲ್ಲ, ವಿಷ್ಣುವನ್ನೇ ಹೇಳುತ್ತೆ ಅಂತ ಹೇಳಿರೋದ್ರಿಂದ ವಿಷ್ಣುವೇ ಅಂತ ಹೇಳಿ ಆಯ್ತು. ಹಾಂ ಹೌದು, ಇಬ್ಬರು ಋಷಿಗಳು ಕೆಲವಕ್ಕೆ ಆಗಿರ್ಬೋದು, ಇನ್ನೂ ಬರ್ತಾ 6 ಋಷಿಗಳಿದೆ, ಷಟ್ ಪ್ರಶ್ನೆಗೆ 6 ಋಷಿಗಳಿದ್ದಾರೆ, ಗೊತ್ತಾಯ್ತಾ. ಇವರು ಹೆಚ್ಚಿನ ಋಷಿಗಳು ಇರ್ಬೋದು. ಋಷಿಗಳು ಅಂದರೆ ಯಾರೀಗ, ಕೆಲವರು ನಮ್ಮ ಪುಸ್ತಕ ಆಗಿರ್ತಾವೆ ಗೊತ್ತಾ, ಸಿಂಗಲ್ ಆಥರ್ ಪುಸ್ತಕ ಇರ್ತವೆ, ಕೆಲವು ಪುಸ್ತಕ ಆಗಿರ್ತವೆ, ಇಬ್ಬರು ಆಥರ್ಸ್ ಇರ್ತವೆ, ಕೆಲವರು ಒಂದು ಗ್ರೂಪ್ ಇರ್ತದೆ. ಆದ್ದರಿಂದ ಋಷಿಗಳೆಲ್ಲ ಬರೆದವರೆಲ್ಲ ಋಷಿಗಳು. ವಿಷಯ ಎಲ್ಲ ಯಾರು ವಿಷಯ, ಯಾವ ವಿಷಯ ಬರೀತಾರೆ, ಅದೇನದು ದೇವತಾ. ಯಾರ ವಿಷಯ, ಮಧ್ವಾಚಾರ್ಯ ಬಗ್ಗೆ ಪುಸ್ತಕ ಬರೀತಾರೆ ತಿಳ್ಕೊಬೇಡ. ಈಗ ಮಧ್ವಾಚಾರ್ಯ ಏನಾದರೂ ವಿಷಯ ಬರೆದವ್ರು 4-5 ಜನ ಬರೆದಿದ್ದಾರೆ. ಎಲ್ಲರೂ ಏನವರು, ಎಲ್ಲ ಋಷಿಗಳು, ಗೊತ್ತಾಯ್ತು. ಬರೆದವ್ರು ಋಷಿಗಳೇ. ಅದು ಒಂದೊಂದೇ ಬರೆದಾಗ ಅದಕ್ಕೊಬ್ಬರೇ ಋಷಿಯವರು. 4 ಜನ ಜಾಯಿಂಟಾಗಿ ಬರೆದಾಗ ಏನಾಗುತ್ತದ, 4 ಜನ ಒಟ್ಟಿಗೆ ಋಷಿಗಳಾಗ ಅಲ್ಲ ಅಲ್ಲ ಹೀಗೆ ಅವ್ರು ಸಹ ತಿಳಿದಿದೆ ಅಂತ ಅರ್ಥ ಅಲ್ಲ. ಋಷಿಗಳು ಅಂದರೆ ಯಾರೀಗ, ಒಂದು ಗ್ರಂಥ ಇದೆ, ಈಗ ಉಪನಿಷತ್ತು ಇದೆ, ಉಪನಿಷತ್ತು ಹೊರಗೆ ಬರಲಿಕ್ಕೆ ಕಾರಣ ಅದು ಋಷಿಗಳು. ಉಪನಿಷತ್ತು ಹೊರಗೆ ಬರಲಿಕ್ಕೆ ಕಾರಣ ಆಗುತ್ತಲ್ಲ ಋಷಿಗಳವರು, ಇಬ್ಬರು ಕಾರಣರು. ಈಗ ಪ್ರಶ್ನೆ ಕೇಳಿದ್ದಕ್ಕೆ ಇವರು, ಉತ್ತರ ಕೊಟ್ಟಿದ್ದಕ್ಕೆ ಅವರು. ಅದರಿಂದ ಏನಾದರೂ ಇಬ್ಬರು, ಈಗ ಇಬ್ಬರು ಋಷಿಗಳೇ. ಇವಾಗ ಸಂವಾದ ನಡೀತದೆ, ಪ್ರಶ್ನೆ ಕೇಳ್ತಾರೆ ಉತ್ತರ ಕೊಡ್ತಾರೆ. ಕಾರ್ಯಕ್ರಮದಲ್ಲಿ ಯಾರು ಹೆಸರು ಹಾಕ್ಬೇಕೀಗ, ಇಬ್ಬರ ಹೆಸರು ಹಾಕ್ಬೇಕು, ಒಬ್ಬರೇ ಉಪನ್ಯಾಸ ಮಾಡ್ತಾರೆ, ಒಬ್ಬರದೇ ಹಾಕ್ತಾರೆ. ಈ ಸಂವಾದ ರೂಪ ಇದು. ಸಂವಾದ ರೂಪವಾದಾಗ ಏನು ಮಾಡಬೇಕಾಗ, ಸಂವಾದ ಅಂತ ಒಬ್ಬರ ಹೆಸರು ಹಾಕ್ಬಿಟ್ರೆ ಇನ್ನೊಬ್ರು ಯಾರು ಅಂತ ಕೇಳ್ತಾರೆ ತಕ್ಷಣ. ಇದು ಸಂವಾದ ರೂಪ ಆದ್ರೆ ಇಬ್ಬರು ಋಷಿಗಳೇ. ಈಶಾವಾಸಿಕ ಪ್ರಸಂಗ ಬರಲಿಲ್ಲ, ಅದು ಸ್ತೋತ್ರ ರೂಪ. ಅದು ಅದಕ್ಕೆ ಯಾರು ಎಷ್ಟು ಇಷ್ಟ ಋಷಿಗಳಿದ್ರು, ಅದಕ್ಕೆ ಒಬ್ಬರೇ, ಯಾರವರು, ಸಾಯಿಭೋಗನ. ಆದ್ದರಿಂದ ಸಮಸ್ಯೆ ಪರಿಹಾರ ಆಯಿತು. ಅಶ್ಯ ಉಪನಿಷದೋ ವಿರಿಂಚಿ ಶರ್ವ ಶಿವಾ ಸಿಂಹಾದ ರೂಪತ್ವಾತ್ ತಾವತ್ತ ಋಷಿ ಜ್ಞೇಯೌ ದೇವತಾತು ಬ್ರಹ್ಮಶಬ್ದೋದಿತೋ ವಿಷ್ಣು ಛಂದಸ್ತು ಅಕ್ಷರ ಪರಿಗಣನೆಯ ತ್ರಿಷ್ಟುಪಾದಿ ಯಥಾಯೋಗ್ಯಂ ಜ್ಞೇಯು. ಛಂದಸ್ಸನ್ನು ಹೇಳಬೇಕಾಗಿಲ್ಲ. ಯಾಕಂದ್ರೆ ಒಂದು ಛಂದಸ್ಸಿಗೊಂದು ನಿಯಮ ಇದೆ, ಅಕ್ಷರ ಕೌಂಟ್ ಮಾಡಿಬಿಟ್ರೆ ಮುಗಿದೋಯ್ತು. ಒಂದು ಪಾದದಲ್ಲಿ ಎಷ್ಟು ಅಕ್ಷರ ಇರ್ತವೆ ಗೊತ್ತಾಗಿಬಿಟ್ರೆ ಯಾವ ಛಂದಸ್ಸು ಅಂತ ಗೊತ್ತಾಗುತ್ತೆ. ಆದ್ದರಿಂದ ಬೇಕಿಲ್ಲ. ಇಲ್ಲಿ ಯಾವುದು ಅಂತ ಕೇಳಿದರೆ ತ್ರಿಷ್ಟುಪಾದಿ, ತ್ರಿಷ್ಟುಪದರಾದ ಛಂದಸ್ಸು ಮುಂದೆ ಒಂದೇ ಛಂದಸ್ಸು ಇಲ್ಲೇ ಅದರಲ್ಲಿ, ಅಲ್ಲಲ್ಲಿ ಚೇಂಜ್ ಆಗ್ತಾ ಹೋಗುತ್ತಾ. ಆದ್ದರಿಂದ ಅಲ್ಲಿ ತಿಳ್ಕೊಂಬಿಡಿ ಅಂತ ಹೇಳ್ತಾರೆ. ಜಾನನ್ನಪಿ ಉಮಾಪತಿ ವಿಶೇಷ ಜ್ಞಾನಾರ್ಥಂ ವಾ ದಾಸಸ್ಯ ದಾರ್ಢ್ಯಾರ್ಥಂ ವಾ ಲೋಕಾನುಗ್ರಹಾರ್ಥಂ ವಾ ಸರ್ವೇಂದ್ರಿಯ ಪ್ರೇರಕಂ ಪೃಚ್ಛತಿ ಬ್ರಹ್ಮಾಣಂ ಕೇನೇತ್ಯಾದಿನ. ಈಗ ಪ್ರಶ್ನೆ, ರುದ್ರ ನಾವೇನಾಯಿತು, ರುದ್ರದೇವರು ಬಂದರು, ಬ್ರಹ್ಮದೇವರನ್ನ ಕೇಳಿದರು, ಆ ರುದ್ರದೇವರು ಕೇಳಿದರು ಯಾರು ಪ್ರೇರೇಪಣೆ ಮಾಡ್ತಾರೆ ಅಂತ ಉತ್ತರ ಕೊಟ್ಟರು. ನಮಗೇನು ಪ್ರಶ್ನೆ ಬರುತ್ತೆ? ಅಲ್ಲಲ್ಲಿ ಪಾಠ ಗಿಟ್ಟ ಕೇಳಿದ್ರೆ ನಿಮ್ಗೆ ಸ್ವಲ್ಪ ಗೊತ್ತಾಗಿದೆ. ಈಗ ರುದ್ರದೇವರು ಅಷ್ಟು ಗೊತ್ತಿದ್ದಿಲ್ವ ಅಂತ ಪ್ರಶ್ನೆ ಬಂತು. ಹೋಗ್ತಾನೆ, ಅವ್ರು ನಿಯಾವಕ ಗುಣೋ ನಿಯಾವಕರು ಅಂತ ಹೇಳ್ತೀರಿ, ಅವರಿಗೆ ಗೊತ್ತಿಲ್ವ ಅಂದರೆ ಮೊದಲನೇ ಉತ್ತರ ಜಾನನ್ನಪಿ. ಅವ್ರೇನು ಉತ್ತರ ಗೊತ್ತಿದೆ, ಮತ್ತೆ ಯಾಕೆ ಗೊತ್ತಿದ ಮೇಲೆ ಯಾಕೆ ಕೇಳಬೇಕಾಗಿದ್ರೆ? ಗೊತ್ತಿಲ್ಲ ಅಂದರೆ ಭಾರಿ ದೋಷ, ಗೊತ್ತಿದ್ದು ಕೇಳಿದರೆ ಇನ್ನೊಂದು ದೋಷ, ಗೊತ್ತಿದ್ದು ಕೇಳೋದು ತಪ್ಪಲ್ವಾ ಅಂತ ಪ್ರಶ್ನೆ. ಅದು ಕೇಳ್ತಾರೆ, ಜಾನನ್ನಪಿ ಉಮಾಪತಿ ವಿಶೇಷ ಜ್ಞಾನಾರ್ಥಂ ವಾ. ವಿಶೇಷ ಜ್ಞಾನ ಆಗಬೇಕಾಗಿ, ವಿಷಯ ಗೊತ್ತಿದ್ದರೂ ಕೂಡ ವಿಶೇಷ ಜ್ಞಾನಕ್ಕೋಸ್ಕರ ಕೇಳ್ತಾರೆ. ಒಂದು ಇನ್ನೊಂದು ಕಾರಣ ಏನು, ಜ್ಞಾತಸ್ಯ ದಾರ್ಢ್ಯಾರ್ಥಂ ವಾ, ಅಥವಾ ಏನು ಗೊತ್ತಿದ್ದಿಲ್ಲ ಅದನ್ನು ಕನ್ಫರ್ಮ್ ಮಾಡ್ಕೋಬೇಕಾಗಿದೆ. ಅದಕ್ಕೋಸ್ಕರ ಕೇಳ್ತಾರೆ. ಬಸ್ ಟೈಮಿಂಗ್ಸ್ ಕೇಳಿರ್ತಾನೆ, ಇನ್ನೊಂದು ಕೇಳ್ತಾರೆ ಮತ್ತೆ ಯಾತಕ್ಕೆ, ಅಕಸ್ಮಾತ್ ಇರೋದೇ ಒಂದು ಬಸ್ಸು, ಸೊ ಈ ಚಾನ್ಸ್ ಹೆಚ್ಚು ಕಡೆ ಹೇಳಿಬಿಟ್ಟು ನಾನೇ ತಪ್ಪು ತಿಳ್ಕೊಂಡಿದ್ದು. ಆದ್ರಕ್ಕೆ ಇನ್ನೊಬ್ರು ಕೇಳ್ತಾರೆ, ಮತ್ತೆ ಕೇಳ್ತಾರೆ, ಎಕ್ಸಾಮ್ ಡೇಟ್ರೆ ಮತ್ತೆ ಮತ್ತೆ ನೋಡ್ತಾನೆ. ಕ್ಲಾಸ್ ಆದರೆ ಬರ್ದೇ ಸೋಗ್ಲಕ್ಕೆ ಬರುತ್ತೆ, ಇದಾದರೆ ಒಂದು ವರ್ಷ ಹೋಗಿಬಿಡುತ್ತೆ. ಭಾಳ ಇಂಪಾರ್ಟೆಂಟ್ ಇದ್ದನ್ನು ಅನೇಕ ರೀತಿ ಕನ್ಫರ್ಮ್ ಮಾಡ್ಕೋತಾನೆ, ಮತ್ತೆ ಇನ್ನೊಂದ್ಸತಿ ನೋಡಿಟ್ಕೋತಾನೆ. ಅದಕ್ಕೆ ಜ್ಞಾತಸ್ಯ ದಾರ್ಢ್ಯಾರ್ಥಮ್ಮ. ಮೂರನೇದು ಲೋಕಾನುಗ್ರಹಾರ್ಥಮ್ಮ. ಇನ್ನೊಂದು ಕಾರಣ ಇದೆ, ಈ ರೀತಿ ಪ್ರಶ್ನೆ ಕೇಳಿ ಉತ್ತರ ಕೊಟ್ಟಾಗ ಆ ಕೇಳೋರಿಗೆ ಉತ್ತರ ಗೊತ್ತಾಗಿಬಿಡುತ್ತೆ, ಲೋಕಕ್ಕೆ ಅನುಗ್ರಹ ಮಾಡಿದಾಗಾಯ್ತು. ಮೂರು ಕಾರಣದ ಯಾವ್ದು ತೊಗೋಬೇಕು ಅಂದರೆ ಮೂರು ತೊಗೋಬೇಕು, ಗೊತ್ತಾಯ್ತು. ಗೊತ್ತಿದ್ದು ಕೇಳೋದಕ್ಕೆ ಒಂದು ಕಾರಣ ವಿಶೇಷ ತಿಳಿಯೋದು, ದಾರ್ಢ್ಯ ಬರೋದು, ಲೋಕಾನುಗ್ರಹ ಮಾಡೋದು, ವಾ ವಾ ಅಂತ ಹೇಳಿದ್ರಿಂದ ಇಲ್ಲಿ ಚಾಚಾ ಅಂತ ಅರ್ಥ ಅದಕ್ಕೆ. ಮತ್ತು ಮೂರು ಕಾರಣಕ್ಕೂ ಕೇಳ್ತಾ, ದೊಡ್ಡವ್ರನ್ನ ಕೇಳಿದಾಗ ವಿಷಯ ಗೊತ್ತೆ, ಎಲ್ಲ ವಿಷಯ ಭಾಗವತಕ್ಕೆ ಮತ್ತೆ ಕೇಳಿದ, ಒಬ್ಬರು ಹೇಳಿದ್ದು ಇವರೇ ಹೇಳಿದರು, ಅವಾಗ ಏನಾಯ್ತಾ, ಓ ಕರೆಕ್ಟ್ ಇದು, ಎಲ್ಲ ಇದೇ ಹೇಳ್ತಾರೆ, ಇದೇ ವಿಷಯ ಸರಿಯಾದದ್ದು ಅಂತ ಕನ್ಫರ್ಮ್ ಆಗಿಬಿಡುತ್ತೆ. ಉಪಯೋಗ ಆಗಲಿಲ್ಲ, ಅದು ನಿರುಪಯುಕ್ತ ಅಂತ ಆಗಲಿಲ್ಲ, ಅದು ಏನಾಯ್ತು, ಅದೀಗ ಗಟ್ಟಿ ಆಯಿತು. ಅವೇ ಸರಿ ಇದ್ದೇ ಇದೆಯಲ್ಲ, ಅವ್ರದ್ದು ಹಸಕರ ಉಪದೇಶ ಆಯ್ತಲ್ಲ, ಆಗಲೇಬೇಕದು, ಬರೀ ಆಗೋದಲ್ಲ, ಕಂಪಲ್ಸರಿ ಅದು ದಾರ್ಢ್ಯ. ಅದರಿಂದ ಯಾವುದೇ ಒಂದು ಉಪನ್ಯಾಸಕ್ಕೆ ಹೋದ ಹೊಸ ವಿಷಯ ತಿಳಿಯಿತು, ಒಳ್ಳೆ ವಿಷಯ ಆಯಿತು. ನಂಬರ್ ಒನ್, ತಿಳಿದಿಲ್ಲ ಬಟ್ ತಿಳಿದಿದ್ದು ಗಟ್ಟಿ ಆಯಿತು, ಅದು ಪ್ರಯೋಜನ ಇದೆ. ಮತ್ತೆ ಅದು ಪ್ರಯೋಜನ ಇದೆ. ಅಥವಾ ಆಮೇಲೆ ಏನಾಯ್ತು, ಈಗ ಹೇಳೋದಕ್ಕೆ ಇನ್ನೊಬ್ಬರು ಸ್ವಲ್ಪ ತನ್ನ ಸ್ಟ್ರೆಂತ್ ಬಂದಾಗಾಯ್ತು, ಅದು ಅನುಕೂಲ ಆಯಿತು. ಈ ಮೂರು ರೀತಿಯಲ್ಲಿ ಕೇಳೋದಕ್ಕೆ ಬರುತ್ತೆ ಅಂತ ಹೇಳ್ತಾರೆ. ಸರ್ವೇಂದ್ರಿಯ ಪ್ರೇರಕಂ ಪೃಚ್ಛತಿ ಬ್ರಹ್ಮಾಣಂ ಕೇನ ಇತ್ಯಾದಿನ. ಯಾವಾಗಲೂ ಅಬ್ಸರ್ವ್ ಮಾಡಿ ನೋಡಿಬೇಕಾದ್ರೆ ಎಷ್ಟೇ ವಿಷಯ ಗೊತ್ತಿದ್ರೂ ಕೂಡ ಒಬ್ರು ಹೇಳ್ಬೇಕಾದ್ರೆ ಕೇಳಿದರೆ ಏನೋ ಒಂಚೂರು ಹೊಸ ಕಂಡೆ ಕಾಣುತ್ತೆ. ನಾವು ಕೇಳದೇ ಇರೋ ಯಾವ್ದಾರ ಒಂದು ಅಂಶ ಒಂದು ಗಂಟೆಯಲ್ಲಿ ಒಂದು ನಿಮಿಷದಷ್ಟು ಉಪಯೋಗ ಆದರೂ ಕೂಡ ಏನಾಯ್ತು, ಅಲ್ಲಿಗೆ ವೇಸ್ಟ್ ಆಗಲಿಲ್ಲ. ಅಥವಾ ಎರಡು ವೇಸ್ಟು, ಪೂರ್ತಿ ಅದನ್ನೇ ಹೇಳಿಬಿಟ್ರು, ಸರಿಯಾಗಿ ಹೇಳಿಬಿಟ್ರು, ನೋ ಪ್ರಾಬ್ಲಮ್. ಆದ್ರೆ ಪ್ರಾಬ್ಲಮ್ ಬರೋದೇ, ಅವ್ರು ತಪ್ಪು ಹೇಳಿಬಿಟ್ರೆ ಪ್ರಾಬ್ಲಮ್ ಬರುತ್ತೆ. ಏನೋ ತಿಳ್ಕೊಂಡ್ರೆ ಬದಿ ಜಪಿಸ್ಬಿಟ್ರಲ್ಲ ಇವ್ರು, ಏನೋ ತಿಳ್ಕೊಂಡಿದ್ವಿ ನಾವೀಗ, ಏನೋ ಆಗೋಯ್ತಲ್ಲ ಅಂತ ಆ ಥರ ಭಾವನೆ ಬರಬಾರ್ದು. ಊಟ ಮಾಡಿದ ಮೇಲೆ ಹೊಟ್ಟೆ ತರಿಸ್ಕೆ ಶುರು ಮಾಡಿದ ಏನಾಗುತ್ತಾಗ ವಾಂತಿ ಶುರು ಆಗಿದೆ. ನೆಕ್ಸ್ಟ್ ಆಗ ಓದಿದ್ದು ಉಳಿಯೋದಿಲ್ಲ, ಅದು ಕಾಮಾಗಿರ್ಬೇಕು. ತಲೆ ಹೊಟ್ಟೆ ಕಾಮಾಗಿದ್ದರೆ ಊಟ ಸರಿ ಇದೆ ಅಂತ ಅರ್ಥ, ತಲೆ ಕಾಮಾಗಿದ್ದರೆ ವಿಷಯ ಸರಿ ಇದೆ ಅಂತ ಅರ್ಥ. ಹೊಟ್ಟೆ ತೊಳಸೋದು ಅಂತಾರಲ್ಲ, ತಲೆ ಸುತ್ತೋದು, ತಲೆ ಏನೋ ಹುಳ ಬಿಟ್ಟ ಅಂತಾರಲ್ಲ, ಆ ರೀತಿ ಆಗಬಾರ್ದು. ಸರ್ವೇಂದ್ರಿಯ ಪ್ರೇರಕ ಪೃಚ್ಛತಿ ಬ್ರಹ್ಮಾಣಂ. ಯಾರಕ್ಕೆ ಸರ್ವೇಂದ್ರಿಯ ನೋಡಿ, ರಾಯರು ಸಂಭವ ಮಾಡಿಬಿಟ್ರಿ ಈಗ ಮನಸ್ಸಿನ ಪ್ರೇರಕ ಹೇಳಿ, ಸರ್ವೇಂದ್ರಿಯ ಪ್ರೇರಕ ಪೃಚ್ಛತಿ ಸಕಲೇಂದ್ರಿಯ ಪ್ರೇರಕನಾರು ಒಟ್ಟು ಸಾರಾಂಶ ಇದೆ. ಇತಿ ಬ್ರಹ್ಮಾಣಂ ಕೇನ ಇತ್ಯಾದಿನ ಉಪ ಈಶಿತಂ. ಇಷ್ಟಂ ಅಂದ್ರೆ ಏನು, ಇಷ್ಟಂ ಅಂತ ಅರ್ಥ. ಕೇನ ಇಷಿತಂ ಸಾಧು ಅಸಾಧು ವಾ ಪ್ರತಿ ಮನಃ ಕೇನ ದೇವೇನ ಪ್ರೇಷಿತಂ ಪ್ರೇರಿತಂ ಸತ್ ಪತತಿ. ಅಂದರೆ ಇಷಿತಂ ಇಷ್ಟಂ, ಸಾಧುನೋ ಅಸಾಧುನೋ ಅದ್ರ ಬಗ್ಗೆ ಮನಸ್ಸು ಹೋಗ್ತಾ ಇದೆ, ಇದಕ್ಕೆ ಪ್ರೇರಕ ನಾರು. ಪತತಿ ಗಚ್ಚತಿ ಅಂದರೆ ಒಳ್ಳೆಯ ವಿಷಯದ ಕಡೆ ಹೋದಾಗಲೂ ಪ್ರೇರಕ ಇದ್ದಾನೆ, ಕೆಟ್ಟ ವಿಷಯಕ್ಕೆ ಹೋದಾಗಲೂ ಪ್ರೇರಕ ಇದ್ದಾನೆ. ಅವನು ಯಾರು? ಕರ್ಣತ್ವಾದ ಅವಶ್ಯಂ ಕೇನಚಿತ್ ಪ್ರೇರಿತಂ ಇತಿ ವಾಚ್ಯಂ. ಕರ್ಣ ಅಂತ ಹೇಳಿದ ಮೇಲೆ ಪ್ರೇರಕ ಒಬ್ಬನು ಬೇಕೇ ಬೇಕು. ಕರ್ಣ ಅಂತ ಹೇಳಿದ ಮೇಲೆ ಕೊಡ್ಲಿಯಿಂದ ಕಡದ ಅಂದಮೇಲೆ ಕೊಡ್ಲಿ ತಾನೇ ಕಡಿಯೋ ಚಾನ್ಸ್ ಇಲ್ಲ, ಅದು ಕರ್ಣ. ಅದು ಕರ್ಣಕ್ಕೆ ಯಾವಾಗಲೂ ಯಾರು ಬೇಕು? ಒಬ್ಬ ಕರ್ತೃ ಬೇಕು, ಕರ್ಣಕ್ಕೆ ಕರ್ತೃ ಬೇಕು. ಆದ್ದರಿಂದ ಕರ್ತೃ ಕರ್ಣ ಇದೆ, ಆ ಕೆಲಸ ಏನಂತ ಕರ್ಮ ಬೇಕಾಗ. ಕರ್ತೃ ಕರ್ಣ ಕರ್ಮ ಇವರ ಇಂದ್ರಿಯಗಳು ಏನಂತ ಕರೀತಾರೆ? ಕರ್ಣಗಳು ಅಂತ ಕರೀತಾರೆ. ಅಂತಃಕರಣ ಒಳಗಿನ ಇಂದ್ರಿಯ, ಇವೆಲ್ಲ ಬಾಹ್ಯಕರಣಗಳು. ಕರ್ಣ ಅಂದಮೇಲೆ ಕರ್ತ ಬೇಕು, ನಾವೇ ಕರ್ತ ಅಂತ ಹೇಳ್ಕೊಡೋಗಿಲ್ಲ. ಯಾತಕ್ಕೆ? ಪುರುಷಾವಶ್ಯಂ ಕರ್ಣತ್ವಾದ ಅವಶ್ಯಂ ಕೇನಚಿತ್ ಪ್ರೇರಿತಮಿತಿ ವಾಚ್ಯಂ. ಹಾಗೇನು ಹೇಳಬೇಕೀಗ, ಜೀವನ ಅಂತ ಯಾಕೆ ಹೇಳಬಾರ್ದು ಅಂದರೆ, ನತಾವತ್ ಜೀವೇನ ನಿಗೃಣ್ಣತೋಪಿ ವಿಷಯಾನ್ ಪ್ರತಿ ಪತನಾತ್. ಅವನು ಬೇಡ ಅಂದರೂ ಕೂಡ ಆ ಕಡೆ ಹೋಗುತ್ತೆ ಅಂದಮೇಲೆ ಬಿಯಾಂಡ್ ಹಿಸ್ ಕಂಟ್ರೋಲ್ ಅಂತ ಆಯ್ತಾಗ. ಬೇಡವಾದ್ರ ಕಡೆ ಹೋಗೋದು, ಬೇಡ ಅಂದ್ರೆ ಹೋಗೋದು, ಎರಡು ಕಾರಣದಿಂದಾಗಿನೇ ಅದು ಅವರ ಅಧೀನದಲ್ಲಿಲ್ಲ ಅಂತಾಯಿತು. ಅಥೋ ಬಲವತ್ತಾ ದೇವೇನೈವ ಪ್ರೇರಿತ ವಿಧಿ ವಾಚ್ಯ. ಅಂದಮೇಲೆ ಯಾರೋ ಬಲಿಷ್ಠರಾದ ವ್ಯಕ್ತಿ ಇದ್ದಾನೆ, ಅವನಿಂದ ಯಾರು ಎಂಥ ಬಲಿಷ್ಠ ಆತ? ಇಂದ್ರಿಯಗಳು ಮೇಲಿರ್ಬೇಕು ಅವನು. ಇದು ಯಾವಾಗಲೂ ಪ್ರೇರೇಪಣೆ ಮಾಡಬೇಕಾದ್ರೆ ಎಂಥವನಾಗಿರ್ಬೇಕು? ಅವನು ಅಬೌದಟ್ಟಿರ್ಬೇಕು. ಇಂದ್ರಿಯಗಳು ಜಡ ಪದಾರ್ಥಗಳಲ್ಲ, ದೇವತೆಗಳಿದ್ದಾರೆ, ಅವರು ದೊಡ್ಡ ದೇವತೆ ಆಗಬೇಕು, ಇಲ್ಲವರು ಸಾಧ್ಯ ಇಲ್ಲ. ಇತಿ ಪ್ರೇರಿತ ವಾಚ್ಯಂ. ಸಹ ಕಹ ಇತಿ ಪ್ರಶ್ನಾಭಿಪ್ರಾಯ, ಅವನು ಯಾರು ಅಂತ ಪ್ರಶ್ನೆ ಅಭಿಪ್ರಾಯ. ಏವಂ ಅಗ್ರೇಪಿ, ಮುಂದೆ ಕೂಡ ಹೇಗೆ ತಿಳ್ಕೊಳ್ಳಿ, ಶ್ರೋತ್ರಸ್ಯ ಶ್ರೋತ್ರಂ ಇತ್ಯಾದಿ ಪ್ರಶ್ನೆ ಬಂದಾಗ ಅದೇ ಉತ್ತರ. ಇಷಿತಂ ಇತಿ ಇಡಾಗಮ ಛಾಂದಸಃ. ಇಷಿತಂ ಇತಿ ಅಂತ ಹೇಳಬೇಕಾದ್ರೆ ಇಷ್ಟಂತ ಯಾತಕ್ಕೆ ಇಷ್ಟಂ ಅಂತ ಬರ್ಬೋದಾಯಿತು, ಯಾತಕ್ಕೆ ಬಂತು ಅಂದರೆ ಅದು ಛಾಂದಸ, ಇಷ್ಟಂ ಅಂತ ಹೇಳಿದ್ರೆ ಸಾಕಾಗ್ತಿತ್ತು, ಬರೆದಿದ್ದಾರೆ ಇಷಿತಂ ಇಷ್ಟಂ. ಇಷ್ಟಂ ಬಂದು ಇಷಿತಂ ಯಾತಕ್ಕೆ ಬಂದು ಅಂದರೆ ಛಾಂದ, ವೇದದಲ್ಲಿ ಹಾಗಾಗುತ್ತೆ ಅಂತ ಹೇಳ್ತಾರೆ. ವೇದಗಳು ವೈದಿಕ ವ್ಯಾಕರಣ ರೀತಿಯೇ ಬೇರೆ ಆದ್ದರಿಂದ ಉಪಯೋಗಿಸ್ತಾರೆ. ಹಾಗೆ ಮುಖ್ಯವಾಯುಸ್ತು ಮನಃಪ್ರೇರಕ ಇತ್ಯತಃ, ಮುಖ್ಯವಾಯುದೇವರು ಮನಃಪ್ರೇರಕ ಅಂತ ಹೇಳಿಬಿಟ್ರೆ ಅದು ಸಾಲದು. ಯಾಕೆ ಅವರು ಕೂಡ ಏನು ಸರ್ವೋತ್ತಮರಲ್ವಲ್ಲ, ಅದಕ್ಕೆ ಅವ್ರ ವಿಷಯನೂ ಬೇಕು. ಏನೇ ಇತಿ ಪ್ರಥಮ ಸರ್ವಜೀವೋತ್ತಮ, ಪ್ರಥಮ ಅಂದರೆ ಸರ್ವಜೀವ, ವಾಯುದೇವನು ಪ್ರಥಮ ಅಂತ ಕರೆದು ಬಿಟ್ಟಿದ್ದಾರೆ ಉಪನಿಷತ್ತಲ್ಲೇ. ವಾಯುದೇವರು ಪ್ರಥಮ ಅಂತ ಕರೆದಿದ್ದರಿಂದ ಸರ್ವಜೀವೋತ್ತಮ ಅಂತ ಅರ್ಥ. ಪ್ರಾಣೋ ಮುಖ್ಯವಾಯುರಪಿ ಕೇನ ಯುಕ್ತ ನಿಯುಕ್ತ ಪ್ರೇರಿತ ಸನ್ ಪ್ರೈತಿ, ಅದು ಎರಡು ರೀತಿ ಅರ್ಥ. ಇವಕ್ಕೆಲ್ಲ ಪ್ರಾಣದೇವರು ಪ್ರೇರಕರಂದರೆ ಅವರು ಯಾರು ಪ್ರೇರಕರು, ಅಥವಾ ಮನಸ್ಸು ಮೊದಲಾದ ಪ್ರೇರಕರು ಯಾರು? ಮನಸ್ಸೊಳಗೆ ಪ್ರಾಣ ಇದೆಯಲ್ಲ, ಪ್ರಾಣಕ್ಕೆ ಪ್ರೇರಕರು ಯಾರು? ಇದು ಇಂಡಿಪೆಂಡೆಂಟ್ ಕ್ವಶನ್. ಇವ್ರ ಮೇಲೆ ಅವರಿದ್ದರೆ ಅವರಿಗೆ ಪ್ರೇರಕ ಯಾರು, ಅಥವಾ ಮನಸ್ಸು ಮೊದಲಾದ ಪ್ರೇರಕ ಯಾರು, ಪ್ರಾಣಕ್ಕೆ ಪ್ರೇರಕ ಯಾರು? ಆ ಪ್ರಶ್ನೆಯೂ ಬಂತು. ಪ್ರಾಣೇ ಮುಖ್ಯವಾಯುರಪಿ ಮುಖ್ಯವಾಕೇನ ಯುಕ್ತ ನಿಯುಕ್ತ ಸನ್ ಪ್ರೇರಿತ ಸನ್ ಪ್ರೈತಿ ಯಾತಿ ಸ್ವಂ ವ್ಯಾಪಾರಂ ಕರೋತಿ ಇತ್ಯರ್ಥ. ತಸ್ಯಾಪಿ ಪಾರತಂತ್ರ್ಯ, ಅವರೇ ಫೈನಲ್ ಅಂತ ಹೇಳಬಾರ್ದು, ಅವರು ಪರತಂತ್ರರಾದ್ದರಿಂದ ಇಂಡಿಪೆಂಡೆಂಟ್ ಅಲ್ಲ ಅವರು. ನ ಮನಃಪ್ರೇರಕೋ ವಾಯು ರೀತಿ ಭಾವ, ಸ್ವಾತಂತ್ರ್ಯೇಣ ಸರ್ವ ಪ್ರೇರಕರು ಅವರಲ್ಲ. ಇಮಾಂ ಲೌಕಿಕೀಂ ವೈದಿಕೀಂ ವಾ ವಾಚಂ ಕೇನ ಇಷಿತಾಂ ಪ್ರೇರಿತಾಂ ವದಂತಿ ಜನಾಃ ಇತ್ಯರ್ಥ. ಇನ್ನು ಮಾತಿದೆಯಲ್ಲ, ಅದು ವೇದದ ಮಾತೇ ಆಗಬಹುದು, ಲೋಕದ ಮಾತೇ ಆಗಬಹುದು, ಯಾರ ಪ್ರೇರೇಪಣೆಯಿಂದ ಮಾತಾಡ್ತಾರೆ? ಚಕ್ಷುಶ್ರೋತ್ರಮಿತಿ ಪ್ರಾಣ್ಯಂಗತ್ವಾತ್ ಏಕವದ್ಭಾವ. ಚಕ್ಷುಶ್ರೋತ್ರಂ ಅಂತ ದ್ವಂದ್ವ ಸಮಾಸ ಮಾಡಿಬಿಟ್ರು. ದ್ವಂದ್ವ ಸಮಾಸದಲ್ಲಿ ಎರಡು ಸೇರಿ ಚಕ್ಷುಶ್ರೋತ್ರೇ ಅಂತ ಆಗಬೇಕಾಗಿತ್ತು. ಯಾಕೆ ಏಕವದ್ಭಾವ ಯಾತಕ್ಕೆ ಬಂತು ಅಂದರೆ, ಬೋಜ್ ಒಂದು ಸೂತ್ರ ಇದೆ ಪ್ರಾಣ್ಯಂಗದಲ್ಲಿ ಏಕವಚನ ಮಾಡಬಹುದು ಅಂತೇಳಿ, ಅದಕ್ಕೆ ಮಾಡಿದ್ದಾರೆ ಅಂತ ಅರ್ಥ. ಮತ್ತೆ ದ್ವಂದ್ವ ಸಮಾಸದ ಸೂತ್ರ ಪ್ರೇರಿತಾಂ ವದತಿ ಸಂಬುದ್ಧಿ ಭೋ ಬ್ರಹ್ಮನ್ ಕೋ ದೇವೋ ಯುನಕ್ತಿ ನಿಯುಂಕ್ತೆ ಕಹ ಪ್ರೇರಯತಿ ಇತ್ಯರ್ಥ. ಆದ್ದರಿಂದ ಯಾವ ದೇವತೆ ಕೆಲಸ, ಮನುಷ್ಯರಂತೂ ಮಾಡೋದಿಲ್ಲ, ಜೀವರು ಮಾಡೋ ದೇವ ಬೇರೆ ದೇವತೆಗಳು ಮಾಡೋದಿಲ್ಲ, ಯಾವ ದೇವರು ಮಾಡ್ತಾನೆ ಎಂಬುದನ್ನು ಕೇಳ್ತಾ ಇದ್ದಾರೆ. ಅದಕ್ಕೆ ಉತ್ತರ ಕೊಡ್ತಾರೆ. ಅದು ನಾಳೆ ದಿವಸ ಎರಡನೇ ಮಂತ್. ಮೂಲಭೂತ ಪ್ರಶ್ನೆ ಏನು? ಪ್ರೇಷಿತಂ ಅಂದರೆ ಪ್ರೇರಿತಂ, ಇಷಿತಂ ಅಂದರೆ ಇಷ್ಟಂ. ಹೌದು, ಎರಡು ಬೇರೆ ಬೇರೆ ಶಬ್ದಗಳು, ಪ್ರೇಷಿತಂ ಬೇರೆ ಇಷಿತಂ ಬೇರೆ. ಪ್ರೇಷಿತಮ್ಗೆ ಅರ್ಥ ಪ್ರೇರಿತಂ, ಪ್ರೇಷಿತಂ ಅಂತ ಹೇಳಿಬಿಟ್ಟು ಅರ್ಥ ಇರೋ ಪ್ರೇರಿತಂ ಅಂತ ಅದಕ್ಕೆ ಅರ್ಥ ಬರ್ತದೆ ಅಲ್ಲ. ಎರಡೇ ಅದಕ್ಕೆ ಉಪಯೋಗಿಸಿದ ಅರ್ಥ ಅದು, ಪ್ರೇಕ್ಷಿತ ಅನ್ನೋದು ಪದ, ಪ್ರೇರಿತ ಅನ್ನೋದು ಅರ್ಥ. ಅದು ಏನು? ಹಾಂ ಹಾಂ ಹಾಂ, ಎಷ್ಟಕ್ಕೆ ಹೋಗ್ತೀರಿ?
ಹಾಂ ಹಾಂ,
ಹೌದಾ? ನಾಳೆ ನಾಡಿದ್ದ ನಾಳೆ ನಾಡಿದ್ದೆ.